ஸ்ருத்வாஹஷ்யானுஹஷேஹம்வதி வேதார்த்த சத்பதேஹே கிருஷ்ணஸ்ய சூத்ராணுவ்யாக்யா சந்நியாய விருதிம் ஸ்புடம் கரோமி மந்தபுத்தீனாம் புதானாம் சோபகாரிகாம் பிரீத்தை தஸ்யைவ தேவஸ்ய தத்ரசாத புரஸ்ஸர ஜயந்தி ஜானகி பர்த்துச்சரணாம் போஜ ரேணவஹ நமஸ்வர கிரீடஸ்தான் நேமணீன் அதிசேரதே விருந்ததுரிதத்வாந்தவித்வம்பாடனபடீயசே பாதராயண சம்ஞாய பரஸ்மை மகசே நம நமாமி ஸ்ரீமதானந்ததீர்த்தாச்சாரியம் பரம் குரும் யஸ்ய வாணி கிருபாணீயம் நிகிருந்ததி பவாடவீம் பிரணம்ய சரணாம் போஜே குருணாம் தத்கிருபாபலாத் சந்நியாய விருதி வியாக்கியாம் கரிஷ்யாமி யதாமதி. ஆயிட்டு தஸ்மின் 120 விஷ்ணுபட்சே ததஸ்மின் தத யதந்தஹா இத்யத்ர ஹ்ருத்பத்மஸ்த ஆகாஷகதம் ப்ரஹ்மா அன்வேஷ்டவ்யமிதி உச்சதே. ஹ்ருத்பத்மஸ்த ஆகாஷகதம் ப்ரஹ்ம அன்வேஷ்டவ்யமிதி உச்சதே. ஹிருதயாகாஷ ஹ்ருத்பத்ம அதரல்லி ஆகாஷ அதரலிருத்தக்கந்தா ப்ரஹ்மன அன்வேஷணையன்ன மாடுபேக்கு அந்தரே தியானவன்னு மாடுபேக்கு அந்த அர்த்தம். ப்ரஹ்மபுர பதேனைவ ப்ரஹ்மஸ்திதி சித்தேஹே. அல்லி ப்ரஹ்மபுர அந்த கரது மேலே ஹிருதயாகாஷம் ப்ரஹ்மபுர அந்த கரது மேலே யார் இருபக்கல்லி ப்ரஹ்ம இருபக்கு அஷ்ட வருத்து பரீ ஆகாஷ ஆகிருத்தே அது சரியல்ல. தச்சைவம் கிம் ததத்ர இது பிரஸ்ஞானோபபத்தி தஸ்ய கீதிருஷம் தத் இது தர்ம விஷயத்வேன ஸ்வரூப விஷய விஷயகத்வாபாவாதிதி பிரஸ்ஞவாக்கியாபிப்பிராயம் சித்தவத் கிருத்திய அன்வேஷ்டவியா இத்தியனூத்திய வாக்கியான்மயா பிரதர்சிதா. ஆக ஒன் பிரஸ்னே பந்து கிம் யதத்ரா ததத்ரா இது பிரஸ்ஞானோபபத்தி. நீவு பிரம்மபுர அந்த ஹெசரிதே ஆதரிந்த ஹிருதய ஹிருத்பத்மத ஆகாசத்திலிருத்தக்கந்த வியக்தி விஷ்ணு அந்த ஹேளிதிரி. ಹಾಗಿದ್ದರೆ ಪ್ರಶ್ನೆ ಏನಂತಿದೆ? ಕಿಂ ತದತ್ರ ಅಂತ ಪ್ರಶ್ನೆ ಅಂತ ಕೇಳಿ. ಬ್ರಹ್ಮ ಅಂದರೆ ಬ್ರಹ್ಮಪುರ ಅಂತ ಆಗಿದ್ದರೆ ಏನು ಅಂತ ಕೇಳ್ತಿರಲಿಲ್ಲ. ತೆರ್ಫೋರ್ ಬ್ರಹ್ಮನಿಂದ ಬೇರೆ ಅಂತ ಒಂದು ಪ್ರಶ್ನೆ ಅದಕ್ಕೆ ಹೇಳ್ತಾರೆ. ಆ ಕಿಂ ಪ್ರಶ್ನೆಗೆ ಅದಲ್ಲ ಅರ್ಥ. ಕಿಂ ಪ್ರಶ್ನೆಗೆ ತಸ್ಯ ಕೀದೃಶಂ ತತ್ ಇತಿ ಧರ್ಮ ವಿಷಯತ್ವೇನ. ಅಲ್ಲಿ ಕಿಂ ಅಂದರೆ ಯಾರೋ ಅಲ್ಲ, ಯಾವ ರೀತಿಯಲ್ಲಿರುವವನು ಅಂತ ಅರ್ಥ. ಅಂದರೆ ಯಾರಿಗೆ ಇರೋದು ಯಾರು ಅಂತಾಯಿತೋ? ಬ್ರಹ್ಮನೇ. ಇರೋ ಟೈಪ್ ಯಾವುದು ಅಂತ ಕೇಳಿದರೆ ಅಷ್ಟೇ ಹೊರತು ಯಾರೋ ಶಬ್ದಕ್ಕೆ ಅರ್ಥ ಅಲ್ಲ. ಇದು ಅರೂದ್ಯ ಸ್ವರೂಪ ವಿಷಯಕತ್ವ ಅಭಾವಾದಿತಿ ಪ್ರಶ್ನವಾಕ್ಯಾಭಿಪ್ರಾಯ ಸಿದ್ಧವತ್ಕೃತ್ಯ ಅನ್ವೇಷ್ಟವ್ಯ ಇತ್ಯನೂದ್ಯ ವಾಕ್ಯಾನ್ವಯ ಪ್ರದರ್ಶಿತ. ಅದಕ್ಕೆ ಆಚಾರ್ಯರು ಅನ್ವೇಷಣೆ ಮಾಡೋದಂದ್ರೇನು, ಅಲ್ಲಿರ್ತಕ್ಕಂಥ ಪರಮಾತ್ಮನ ಗುಣಗಳು ಅದರ ನಿರ್ದೋಷತ್ವ ಮೊದಲಾದವನ್ನು ಚಿಂತನೆ ಮಾಡೋದಕ್ಕೆ ಕಿಮ್ ಅಂತ ಕರೆದಿದ್ದಾರೆ ಹೊರತು ಅಲ್ಲಿರೋದು ಯಾರೋ ಅನ್ನೋ ಪ್ರಶ್ನೆ ಇಲ್ಲಲ್ಲ. ಅಲ್ಲಿರ್ತಕ್ಕಂಥವನ ರೀತಿ ಎಂಥದ್ದು ಅಂತ ಅಷ್ಟೇ ಪ್ರಶ್ನೆಯ ಅರ್ಥ. ಅನ್ವೇಷ್ಟನುದ್ಯ ವಾಕ್ಯಾನ್ವಯ ಪ್ರದರ್ಶಿತ ತಸ್ಯ ಭಗವತಃ ತಾವಾನ್ ಆಕಾಶ ವಿದ್ಯತೆ ಇತಿ ಶೇಷ ತಸ್ಮಿನ್ ಆಕಾಶೇ ವಿಷ್ಣುವ ವಾ ಉಪಲಕ್ಷಣಂಚೈತತ್. ಪರಮಾತ್ಮ ಹೇಗಿದ್ದಾನೆ ಅಲ್ಲಿ ಅಂದರೆ ಅಲ್ಲಿ ಆಕಾಶ ಎಷ್ಟಿದೆಯೋ ಅಷ್ಟೂ ವ್ಯಾಪ್ತನಾಗಿದ್ದಾನೆ. ನಾಶ್ಯ ಜರಯ ಏತಜ್ಜೀರ್ಯತೆ, ಎಷ್ಟು ಇಂಪಾರ್ಟೆಂಟ್ ಪದ. ನಾಶ್ಯ ಜರಯ ಏತಜ್ಜೀರ್ಯತೆ, ಇದು ಹೃದಯ, ದೇಹದಲ್ಲಿ ಹೃದಯ, ದೇಹಕ್ಕೇನಿದೆ ಮುಪ್ಪಿದೆ. ಪರಮಾತ್ಮನಿಗೆ ಹೊರಗೆ ಪರಮಾತ್ಮನಿಗೆ ನಜೀರ್ಯತೆ ಮುಪ್ಪಿಲ್ಲ. ನಾಶ್ಯ ಜರಯ ಏತಜ್ಜೀರ್ಯತೆ ನ ವಧೇನ ಅಸ್ಯ ಹನ್ಯತೆ. ದೇಹ ಹೋಯಿತು ಆದರೆ ಒಳಗಿರೋ ಪರಮಾತ್ಮ ಹೋಗೋದಿಲ್ಲ. ಆ ರೀತಿ ಹೇಳೋದಕ್ಕೋಸ್ಕರ ಪ್ರಶ್ನೆ ಕೇಳಿದ್ದಾರೆ ಹೊರತು ಬೇರೆ ರೀತಿ ಅಲ್ಲ. ಅನ್ಯತೆ ಇತಿ ವಾಕ್ಯಾಕ್ತ ವಾಕ್ಯೋಕ್ತ ಧರ್ಮಾಂತರ ಯುಕ್ತಶ್ಚೇತ್ಯತಿ ಗ್ರಾಹ್ಯಂ ಇತಿ ವಾಕ್ಯೋಕ್ತ ಧರ್ಮಾಂತರ ಯುಕ್ತಶ್ಚ ಇತ್ಯತಿ ಗ್ರಾಹ್ಯಂ. ಇದೆಲ್ಲ ಹೇಳೋದಕ್ಕೋಸ್ಕರ ಪ್ರಶ್ನೆ ಕಿಮ್ ಅಂತ ಕೇಳಿದ್ದಾರೆ ಹೊರತು ಬೇರೆ ದೃಷ್ಟಿಯಲ್ಲಲ್ಲ. ತಥಾಚ ಆಕಾಶಪಕ್ಷೇವ ಅನ್ವಯಾಭಾವಾತ್. ವಿಷ್ಣು ಅಂತ ಹೇಳಿದರೆ ಯಾವ ಸಮಸ್ಯೆ ಬರಲೇ ಇಲ್ಲ ಈಗ. ಆದರೆ ಅಲ್ಲಿರ್ತಕ್ಕಂಥದ್ದು ಯಾವುದೋ ಆಕಾಶ ಅಂತ ಅರ್ಥ ಮಾಡಿದರೆ ಇಷ್ಟು ಪ್ರಶ್ನೆ ಉತ್ತರ ಕೊಡಬೇಕು. ನೀನು ಬ್ರಹ್ಮ ಅಂದ್ರೆ ಏನು, ಯಾಕೆ ಬ್ರಹ್ಮಪುರ ಅಂತ ಯಾತ ಕರೀತಾರಾಗಿದ್ರೆ ಗೊತ್ತಾಯ್ತಾ? ಮತ್ತು ಅದ್ರ ಉಪಾಸನೆ ಜಡ ಪದಾರ್ಥ ಉಪಾಸನೆ ಮಾಡೋಕ್ಕೆ ಬರುತ್ತಾ? ಮತ್ತು ಅದು ಮುಪ್ಪಿಲ್ಲ ಸಾವಿಲ್ಲ ಅಂತಕ್ಕಂಥ ಪ್ರಶ್ನೆ ಅದು ಯಾವುದು ಕೂಡ ಅಸಂಗತ. ಯಾಕೆ? ಅವ್ಯಾಕೃತ ಮುಪ್ಪಿಲ್ಲ ಸಾವಿಲ್ಲ ಅಂತ ಗೊತ್ತಿರೋ ವಿಚಾರಣೆ, ಸಿದ್ಧ ಸಾಧನ ಸರಿಯಲ್ಲ. ತಥಾಚ ನಾವೇನು ಹೇಳ್ತೀವಿ ಒಟ್ಟಿ ಏನಾಯ್ತು ಈಗ, ಯಾವುದೇ ಪ್ರಶ್ನೆಗೆ ಏನು ಪ್ರಶ್ನೆ ಕೇಳ್ತಾನೆ ಯಾವುದೇ ಅಧಿಕರಣದಲ್ಲಿ ಅವನ ನ್ಯಾಯ ಯಾವ ಬೇಸಿಸ್ ಮೇಲೆ ಕೇಳ್ತಾನೆ ಆ ಬೇಸಿಸ್ ನಿಜವಾಗಲೂ ಕೂಡ ನಮಗೆ ಬಾಧಕ ಆಗಿಲ್ಲ. ಫಸ್ಟ್ ಆಫ್ ಆಲ್ ಎರಡನೇದಾಗಿ ಅವನಿಗೆ ಬಾಧಕ ಆಗಿದೆ ಅರ್ಥ ಆಯ್ತಾ? ಈಗ ಎರಡೆರಡು ವಿಷಯ ಬರಬೇಕಲ್ಲಿ, ನಮಗೆ ಸಾಧಕ ಅವನಿಗೆ ಬಾಧಕ. ಗೊತ್ತಾಯ್ತಾ, ಅವನಿಗೆ ನಮ್ಮ ನಾವು ಕೊಡ್ತಕ್ಕಂಥ ಉತ್ತರ ಬಾಧಕ, ಅವನಿಗೆ ಸಾಧಕವಾದ ಅಂಶ ಇಲ್ಲೇ ಇಲ್ಲ. ಅದರಿಂದಾಗಿಯೇ ಅವನಿಗೆ ಅವನು ಹೇಳಿದ್ದು ಏನೋ ಹೇಳಿದ್ದಾನೆ, ನಾವು ಏನೋ ಸಮಾಧಾನ ಮಾಡಿದ್ದೇವೆ ಅಲ್ಲ, ನಮಗೆ ಪೂರ್ತಿ ಉತ್ತರ ಕೊಟ್ಟಿದ್ದೆ. ಅವನು ಅವನ ರೀತಿ ಏನು ವಾದ ಮಾಡ್ತಾನೆ, ಅವನಿಗೆ ಉತ್ತರ ಕೊಡೋದಕ್ಕೆ ಅವಕಾಶವೇ ಇಲ್ಲ. ಆಗ ಹೇಳಿದಾಗ ಏನಾಯ್ತು, ಅಲ್ಲಿಗೆ ಪರ್ಫೆಕ್ಟ್ ಆಯಿತು. ಅದು ಇದು ಒಂದು ದಾರಿ ಅದೊಂದು ದಾರಿ ಅಂತ ಆಗಿಬಿಡಬಾರ್ದು. ಇಷ್ಟೆಲ್ಲ ಹೇಳಿ ನೀವೊಂದು ಹೇಳ್ತೀವಿ, ನಾವು ಒಂದು ಹೇಳ್ಕೊಂಡು ಹೋಗ್ತೀವಿ, ಈ ಜನ ಹಾಗೆ ತಿಳ್ಕೊಂಡಿರ್ತಾನೆ. ಇದು ಒಂದು ಸಿದ್ಧಾಂತ ಅಷ್ಟೆ, ಎಷ್ಟೋ ಮತಗಳ ಮಧ್ಯೆ ಇದು ಒಂದು ಮತ, ಇದನ್ನೇ ಸರಿ ಅಂತ ವಾದ ಮಾಡಬೇಡಿ. ಅವ್ರ ವಾದ ಇವತ್ತು ದೊಡ್ಡ ಆಕ್ಷೇಪ ಏನು, ನಮ್ಮವ್ರದೇ ಬಿಟ್ಬಿಡಿ, ಬೇರೆಯವ್ರದೇನೆ ಎಲ್ಲ ಮತನೂ ಒಪ್ಪಣ. ಇದನ್ನು ನಮ್ಮದೇ ಸರಿ ಅಂತ ಯಾಕೆ ಘಟ ಮಾಡ್ಬೇಕು ನಾವೀಗ? ಅದರಿಂದ ಸುಮ್ಮನೆ ಜಗಳ ಇಟ್ಕೋಬೇಕು ಯಾತಕ್ಕೆ ಅಂತ ಪ್ರಶ್ನೆ ಇದೆ. ಅದು ಸತ್ಯಕ್ಕೆ ಬೆಲೆ ಇಲ್ಲ ಅಂತ ಆಯ್ತಾಗಿದೆ. ಸತ್ಯವನ್ನು ಸತ್ಯ ಅಂತ ಹೇಳಿ ಯಾಕೆ ಹೇಳ್ತೀರಿ? ಸುಳ್ಳನ್ನು ಸತ್ಯ ಅಂತ ಒಪ್ಕೊಳ್ಳಿ, ಅಥವಾ ಸತ್ಯವನ್ನು ಸುಳ್ಳಿನ ಇನ್ನೊಂದು ಭಾಗ ಅಂತ ಕರ್ಕೊಡ್ರಿ ಅಂತ ಹೇಳಿದರೆ ಏನಾಯ್ತು? ಅಲ್ಲಿ ಸತ್ಯಕ್ಕೆ ದೊಡ್ಡ ಅವಮಾನ ಮಾಡದಂತೆ ಆಯ್ತು ಎಂದು ಹಾಗೆ ಮಾಡಿಕೊಡು. ಅಸ್ಮಿನ್ ಆಕಾಶೇ ವಿಷ್ಣು ಉಪಲಕ್ಷಣಂಚೈತತೆ ಅದೆಲ್ಲ ಆಯಿತು. ವಿಷ್ಣುರೇ ಬೃಹತ್ಪದ್ಮಸ್ಥ ಇತ್ಯರ್ಥ ಅಯಂಚ ನ್ಯಾಯ ಪ್ರಸಿದ್ಧೇಶ್ಚ ಇತ್ಯನೇನ ವಿಷ್ಣುರೇವ ದಹರಾಕಾಶಸ್ಥತ್ವಂ ಪ್ರಸಿದ್ಧಂ ನಾಕಾಶಸ್ಯೇ ಇತಿ ವದತಾ ಸೂಚಿತೋ ಭವತಿ. ಆದ್ದರಿಂದ ಪ್ರಸಿದ್ಧೇಹೆ ಅನ್ನೋ ಪದದಿಂದ ಈ ಹೃದಯ ದಹರಾಕಾಶ ಸ್ಥಿತತ್ವ ಅನ್ನೋದು ವಿಷ್ಣುವಿಗೆ ಹೊರತು ಪ್ರಸಿದ್ಧವಾದ ಆಕಾಶಕ್ಕಲ್ಲ ಅಂತ ಸೂಚನೆ ಕೊಡೋಕ್ಕೋಸ್ಕರ ಹೇಳಿದ್ದಾರೆ. ಪ್ರಸಿದ್ಧಿ ಅನ್ನೋ ಪದ ಉಪಯೋಗಿಸಿದ್ದಾರೆ. ತದುಕ್ತಂ ತತ್ವಪ್ರಕಾಶಿಕಾಯಾಮ್, ತತ್ವಪ್ರಕಾಶಕ ಟೀಕಾರ ಇರಿ, ಮಾತಿಗೆ ಅರ್ಥ ಬರೀಬೇಕಾದ್ರೆ ನಹಿ ದಹರಾಕಾಶಸ್ಥೋ ವ್ಯಾಪ್ತಾಕಾಶೋ ಅನ್ವೇಷ್ಟವ್ಯ ಇದು ಯುಜ್ಯತೆ ತದಭಾವಾತ್. ದಹರಾಕಾಶದಲ್ಲಿ ವ್ಯಾಪ್ತಾಕಾಶ ಇದೆ, ಅದನ್ನು ಅನ್ವೇಷಣೆ ಮಾಡಬೇಕು ಅಂತ ಹೇಳಿದರೆ ಅರ್ಥನೇ ಇಲ್ಲ. ತದಭಾವ ದಹರಾಕಾಶದಲ್ಲಿ ಏನಿಲ್ಲ, ವ್ಯಾಪ್ತಾಕಾಶ ಇಲ್ಲ. ವ್ಯಾಪ್ತದಲ್ಲಿ ಚಿಕ್ಕದಿರುತ್ತೆ, ಚಿಕ್ಕದಲ್ಲಿ ದೊಡ್ಡದಿರುತ್ತಾ? ದೇವ್ರ ರೂಪಕ್ಕೆ ಆಗಲ್ಲ. ಯಾಕೆ? ಅಚಿತ್ಯಾದ್ಭುತ ಶಕ್ತಿ ಆದ್ದರಿಂದ ಸಾಧ್ಯ. ಉಳಿದಕ್ಕೆಲ್ಲ ಅದನ್ನು ಹೇಳೋದಕ್ಕೆ ಹೋಗಬಾರ್ದು. ಅತಃ ಇವ ಏತ ಸೂತ್ರ ವ್ಯಾಖ್ಯಾನಾವಸರೇ ನ್ಯಾಯ ಸಂಬಂಧ ಪ್ರದರ್ಶಿತ. ಆದ್ದರಿಂದ ಸೂತ್ರದ ವ್ಯಾಖ್ಯಾನವನ್ನು ಮಾಡೋ ಪ್ರಸಂಗದಲ್ಲಿ ಟೀಕಾರಾಯರು ಅಲ್ಲಿ ಮಾತನ್ನು ಹೇಳಿ ನ್ಯಾಯವನ್ನು ತೋರಿಸಿದ್ದಾರೆ ಅಂತ ಹೇಳಿ. ಈಗ ಅನುಕೃತ್ಯಧಿಕರಣ ನೆಕ್ಸ್ಟ್ ಯಜ್ಞ ಏನ ಇಲ್ಲಿ ಧಾರಾಕಾಶ ಅಂದರೆ ಭೂತಾಕಾಶ ಅಲ್ಲ, ಸೂಕ್ಷ್ಮಾಕಾಶ ಅಂತ ಅಷ್ಟೇ. ಅದು ಸೂಕ್ಷ್ಮಾಕಾಶ, ಸೂಕ್ಷ್ಮಾಕಾಶದಲ್ಲಿ ಏನಿದೆಯಪ್ಪ ಅಂತ ಪ್ರಶ್ನೆ. ಅದು ಉತ್ತರ ಆಕಾಶ ಅಂತ ಉತ್ತರ. ಅವನೇನು ಮಾಡಿದ, ಆಕಾಶದಾರ ಆಕಾಶ ಅಂತಲೇ ಅರ್ಥ ಅಂತ ಹೇಳಿದ. ಆಕಾಶ ಹೇಗಿರುತ್ತೆ? ಸೂಕ್ಷ್ಮಾಕಾಶದಲ್ಲಿ ದೊಡ್ಡ ಆಕಾಶ ಹೇಗಿರುತ್ತೆ? ಅದು ಬಿಂಬರೂಪಿ ಪರಮಾತ್ಮನಲ್ಲಿ ಸಮಸ್ತ ರೂಪನೂ ಇದೆ, ಗೊತ್ತಾಯ್ತಾ? ಆಕಾಶದ ಪ್ರಶ್ನೆ ಬಂದಾಗ ಇವ್ರು ಕೂಡ ಉತ್ತರ ಸೂಟ್ ಆಗೋದೇ ಇಲ್ಲ. ಆದರೆ ದೇವ್ರ ಬಗ್ಗೆ ತಗೊಂಡಾಗ ಸೂಕ್ಷ್ಮ ಉಪಾಸನೆ ಮಾಡಿ ಅಂತ ಹೇಳ್ತೀರಿ, ದೇವ್ರ ಉಪಾಸನೆ ಮಾಡಿ ಅಂತ ಹೇಳ್ತೀರಿ. ನಾವು ಸೂಕ್ಷ್ಮ ಉಪಾಸನೆ ಮಾಡಿದ್ರೆ ಆ ಉಪಾಸನೆ ಮಾಡಿದಾಗತ್ತೋ ಅಂದರೆ ಆಗುತ್ತೆ. ಯಾತಕ್ಕೆ? ಅನೋರಣೀಯಾನ್ ಮಹತೋಮಯನ್ ಆಗುತ್ತೆ ಅದು. ಅಲ್ಲಿ ಅವನ ಪ್ರಕಾರ ಸೂಕ್ಷ್ಮಾಕಾಶ ಸ್ಥೂಲಾಕಾಶ ಇದೆ ಅಂದರೆ ಅದು ಯಾಕೆ ಸಾಧ್ಯ? ಯಾವಾಗಲೂ ಕೂಡ ಸ್ಥೂಲದಲ್ಲಿ ಸೂಕ್ಷ್ಮ ಇರುತ್ತೆ ಹೊರತು ಸೂಕ್ಷ್ಮದಲ್ಲಿ ಸ್ಥೂಲ ಹೇಗಿರುತ್ತೆ? ಸರಿಯಲ್ಲ. ಅದಕ್ಕೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ ಅವನು, ಇಲ್ಲಪ್ಪ ಮಹಿಮೆಗೆ ಮೇಳಕ್ಕೆ ಬರೋದಿಲ್ಲ ಆಕಾಶಕ್ಕೆ. ಅದಕ್ಕೆ ಜಡ ಪದಾರ್ಥ ಆದ್ದರಿಂದ ಅವೆಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಮತ್ತು ಮುಖ್ಯವಾಗಿ ಒಂದು ಪ್ರಶ್ನೆ ಇದ್ದೇ, ಜಡ ಪದಾರ್ಥ ಉಪಾಸನೆ ಮಾಡಿದರೆ ಏನು ಕೊಡುತ್ತದು? ಆಫೀಸ್ ಚೇರಲ್ಲಿ ಆಫೀಸರ್ ಕೂತಿದ್ದ, ಕೇಳಿಕೊಂಡೆ, ಕೆಲಸ ಆಯಿತು. ಬರೀ ಆ ಚೇರ್ ಇತ್ತು, ಕುಡಿ ಕೂಗಿದ್ದೆ ಕುಡಿದು ಪ್ರಶ್ನೆ ಮಾಡಿದ್ದೇ ಮಾಡಿದ್ದೆ. ಅವನು ಅನುಗ್ರಹ ಮಾಡಿ ಏನು ಮಾಡಿದ್ರೆ ಏನು ಮುಡಿದವನು ಬೇಡ ಅಂತ ನೋಡಿದವರು ಹುಚ್ಚ ಅಂತ ಕರೀತಾರೆ. ತಕ್ಷಣ ಬೆಳಿಗ್ಗಿಂದ ಹಾಗೆ ಕೂತಿದ್ರು ಹುಚ್ಚ, ಅವನು ಏನು ಅರ್ಥನೇ ಇಲ್ಲ ಅವನಿಗೆ, ಚೇರ್ ಏನು ಕೇಳಿಸಲ್ಲ, ಅರ್ಥನೇ ಇಲ್ಲ ಅವನಿಗೆ. ಅರ್ಥ ಆಯ್ತಾ? ಆದ್ದರಿಂದ ಜಡ ಪದಾರ್ಥಗಳ ಉಪಾಸನೆ ಅನ್ನೋದು ಎಂದೆಂದೂ ಸಾಧ್ಯ ಇಲ್ಲ. ಪ್ರತಿಮೆಗಳನ್ನು ಉಪಾಸನೆ ಮಾಡ್ತಾ ಇಲ್ಲ, ಅಲ್ಲೂ ಕೂಡ ಅಂತರ್ಯಾಮಿ ಪರಮಾತ್ಮನ ಉಪಾಸನೆ ಹೊರತು ಪ್ರತಿಮೆ ಉಪಾಸನೆ ಅಂದರೆ ಜಡ ಪದಾರ್ಥದ ಉಪಾಸನೆ ಅಲ್ಲ. ಇದೆಲ್ಲ ಸರಿಯಾಗಿ ತಿಳ್ಕೊಳ್ಳೋದು ಕ್ಲಾರಿಫಿಕೇಶನ್. ಇದು ಇಲ್ದವರು ಏನೇನೋ ಅರ್ಥ ಆಗ್ತಿತ್ತು, ಇದೆಲ್ಲ ಓದ್ತಾ ಹೋದಂತೆ ಯಾರಿಗೆ ಉತ್ತರ ಕೊಡ್ತೀವಿ ಎಂಬುದು ಎಷ್ಟು ಮುಖ್ಯನೋ, ನಮ್ಮ ಪ್ರಯೋಗಕ್ಕೆ ಪ್ರತ್ಯೇಕ ಉತ್ತರ ಸಿಗ್ತಾ ಹೋಗುತ್ತೆ. ಆಗ ನಮಗೆ ಉಪಾಸನೆ ಮಾಡೋದಕ್ಕೆ ಯಾವ ಗೊಂದಲ, ಯಾವ ಸ್ವಲ್ಪ ಗೊಂದಲ ಇದ್ದರೂ ಉಪಾಸನೆ ಮಾಡೋಕ್ಕಾಗೋದಿಲ್ಲ, ಶೇಕ್ ಆಗುತ್ತೆ ಇಮಿಡಿಯೇಟಾಗಿ. ಏನ? ಹೌದು ಹೌದು. ಅಲ್ಲ 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 ಅಲ್ಲ, ಅವನು ಹೇಗಿಲ್ಲ ಏನಂದರೆ, ಪ್ರಶ್ನೆ ಇಷ್ಟೇ. ಒಂದು ಹೃದಯದಲ್ಲಿ ಪದ್ಮ ಇದೆ, ಪದ್ಮದಲ್ಲಿ ಆಕಾಶ ಇದೆ, ಅದು ದಹರಾಕಾಶ. ಅದರಲ್ಲಿ ಆಕಾಶನ ಉಪಾಸನೆ ಮಾಡಬೇಕು ಅಂತ ಉಪನಿಷತ್ ಹೇಳುತ್ತೆ ಅಂತ ಹೇಳಿದವನು. ಅಲ್ಲ, ಉಪಾಸನೆ ಹ್ಯಾಂಗಲ್ ಅಂತ ಹೇಳಿದಾಗ ಉಪಾಸನೆ ಮಾಡಬೇಕು ಅಂತ ಹೇಳಿದರೆ ತನ್ವೇಷ್ಟವ್ಯ, ಅವನು ಆರಾಧನೆ ಮಾಡಬೇಕು, ಉಪಾಸನೆ ಮಾಡಬೇಕು ಅಂತ ಹೇಳಿ ಆಗಿದೆ. ಹಾಗಿದ್ದರೆ ಯಾರು ಅಂತ ಪ್ರಶ್ನೆ. ಆಕಾಶ ಅಂತ ಮೇಲ್ನೋಟಕ್ಕೆ ಆಕಾಶ ಅಂತ ಕಾಣುತ್ತಲ್ಲಿ, ಅದಕ್ಕೇನು ಆಕಾಶಕ್ಕೆ ಈ ಆಕಾಶ ಅಂತ ಅರ್ಥ ಮಾಡೋಕ್ಕೆ ಬರೋದಿಲ್ಲ. ಯಾತಕ್ಕೆ? ಇದು ಉಪಾಸ್ಯತ್ವನೇ ಇಲ್ಲ. ಅದರಿಂದ ಹೊರಟೋಯ್ತು. ಇನ್ನು ಬ್ರಹ್ಮಪುರ ಅನ್ನೋ ಹೆಸರು ಆಕಾಶಕ್ಕೆ ಆಕಾಶಪುರ ಅಂತ ಬ್ರಹ್ಮಪುರ ಅಂತ ಯಾತ ಕರೀತಿದ್ರು. ಬ್ರಹ್ಮಪುರ ಅಂತ ಕರೆದ ಮೇಲೆ ಅಲ್ಲಿರೋ ಆಕಾಶ ಏನಾಗಿರಬೇಕು? ಬ್ರಹ್ಮನಾಗಿರಬೇಕು. ಆಕಾಶ ಶಬ್ದ ಬ್ರಹ್ಮ ಅಂತ ಅರ್ಥ ಮಾಡೋಕ್ಕೆ ಬರುತ್ತೆ ಅಂದರೆ ಸರ್ವಶಬ್ದ ವಾಚ್ಯತ್ವ, ಯಾಕೆ ಎಲ್ಲ ಗುಣಗಳು ದೇವರಲ್ಲಿರೋದ್ರಿಂದ ಬಂದೇ ಬರುತ್ತೆ. ಆ ಸಮಂತಾತ್ ಕಾಶೇತೆ ಇತಿ ಆಕಾಶ ಎಲ್ಲ ಮಾಡಿ ತೋರಿಸ್ಬಿಟ್ಟಿದ್ದಾರೆ. ಆದರೆ ನಿನ್ನ ಅರ್ಥ ಮಾಡಿದರೆ ಯಾವುದಕ್ಕೂ ಬ್ರಹ್ಮಪುರ ಅಂತ ಯಾಕೆ ಕುಡಿಸ್ತೇಪ್ ಆಗಿದ್ರೆ ಅಲ್ಲಿ ಆಕಾಶ ಇದೆ ಅಂತ ಹೇಳಿಬಿಟ್ಟು ಬ್ರಹ್ಮಪುರ ಅಂತ ಯಾಕೆ ಕರೀತಾರೆ? ಆಕಾಶಪುರ ಅಂತ ಕರಿಬೇಕಾಗಿತ್ತು. ಬ್ರಹ್ಮಪುರ ಅಂತ ಯಾಕೆ ಕರೀತಾರೆ? ಪ್ರಾಬ್ಲಮ್ ಅಂತ ಎಲ್ಲ ಪ್ರಾಬ್ಲಮ್ಗಳೇ ಅವರಿಗೆ, ನಮಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ಅವನೇನು ಮಾಡ್ತಾನೆ, ಒಟ್ಟು ಏನಾದರೂ ಮಾಡಿ ಬ್ರಹ್ಮ ಶಬ್ದ ದೇವರು ಬರಬಾರ್ದು. ಇದು ಇವನು ನಮಗೆ ಆದರೆ ಹಾಗೆ ತಾನೇ ಮಾಡ್ತಿರೋದು. ಈಗ ಎಲ್ಲದನ್ನ ಅಕಾಮಡೇಟ್ ಮಾಡ್ತಾರೆ ದೇವರು ಅಂತ ಅಷ್ಟು ನಮಗಾಗೋದಿಲ್ಲ. ಮನೆ ಮನೆಗಳಲ್ಲಿ ಆಗ್ತಿರೋದೇನೀಗ ಏನೇನೋ ನಾಯಿಗೆ ಅಕಾಮಡೇಟ್ ಮಾಡ್ತಾರೆ, ಎಲ್ಲದಕ್ಕೆ ಅಕಾಮಡೇಟ್ ಮಾಡ್ತಾರೆ. ಏನೋ ಮುರಿದು ಸೇರಿದ್ರು ಒಂದು ಕಡೆ ಇಡ್ತಾರೆ, ಬಿಡೋದಿಲ್ಲ. ಸಾಲಿಗ್ರಾಮ ಬಿಸಾಕಿಬಿಡ್ತಾರೆ ಹಾಗೆ ಇರುತ್ತೆ. ಅರ್ಥ ಆಯ್ತಾ? ಅಂದರೆ ಸಾಲಿಗ್ರಾಮ ಇಷ್ಟೇ ಎಷ್ಟು ದೊಡ್ಡ ಸೇರಿ ಎಷ್ಟು ಜಾಗ ಬೇಕು? ಎಂದೋ ಒಂದಿಷ್ಟು ಕೆಲಸಕ್ಕೆ ಬರುತ್ತೆ ಅಂತ ಇಟ್ಟಿರ್ತೀವಿ, ಎಂದೋ ಒಂದಿಷ್ಟು ಕೆಲಸಕ್ಕೆ ಬರುತ್ತೆ ಅಂತ. ಈಗಲೇ ಕೆಲಸಕ್ಕೆ ಬರೋದನ್ನೇ ಬಿಸಾಕಿಬಿಡ್ತಾರೆ. ಅದೇ ಜನಗಳು ಟ್ರೆಂಡ್ ಇರೋದು ಹಾಗೆ. ರಾಮಾಯಣ ಓದ್ತೀರಿ, ಏನಾದರೂ ಮಾಡಿ ಯಾರನ್ನಾರು ಹೊಡ್ತಾರೆ, ರಾಮನ ಹೊಗಳಬಾರದು ಅಷ್ಟೇ ಅವರು ಕಾನ್ಸೆಪ್ಟ್. ಮಹಾಭಾರತ ಕೃಷ್ಣನ ಹೊಗಳಬಾರದು, ಅದು ಮಹಾಭಾರತ ಅಂತ ಕೃಷ್ಣನ ಕತೆ ಕೃಷ್ಣನ ಹೊಗಳಬಾರದು. ಈ ಟ್ರೆಂಡ್ ಇದೆ, ಇದು ಆ್ಯಂಟಿ ಟ್ರೀಟ್ಮೆಂಟ್ ಇದೇನೆ, ಆ್ಯಂಟಿ ಥಿಂಕಿಂಗ್ ಅಂದರೆ ಹಾಗೆ. ಯಾವುದನ್ನು ಒಪ್ಪಲೇಬೇಕು ಅದನ್ನು ಒಪ್ಪದೇ ಇರೋ, ಮನೆಯಲ್ಲಿ ಊಟ ಮಾಡಿ ಏನೋ ಕಾರಣ ಕೊಟ್ಟು ಹೊರಗೆ ತಿಂತೀನಿ ಅಂದರೆ ಹೇಗೋ ಹಾಗೆ ಗೊತ್ತಾಯಿತು ಅನ್ನೋದು ಆಗ ಅನ್ನೋದು ಏನು ನ್ಯೂರಾಯಂಟ್ ಕಾರಣ ಹೇಳ್ತಾನೆ. ಮನೆಯಲ್ಲಿ ಮಾಡೋಕ್ಕೆ ತಯಾರಿಲ್ಲ ಹೊಟ್ಟಿನ ಮೇಲೆ. ಆ ಥರ ಒಂದು ನೆಗೆಟಿವ್ ಥಿಂಕಿಂಗ್ ಯಾವಾಗಲೂ ಹೀಗಿರುತ್ತೆ. ಇವತ್ತೆಲ್ಲ ದೇವ್ರ ಬಗ್ಗೆ ನೆಗೆಟಿವ್ ಥಿಂಕಿಂಗ್ ಬಂದರೆ ಏನೇನು ವಾದ ಮಾಡ್ತಾನೆ ಅಂಬೋದಕ್ಕೆ ಇದು ಸಾಕ್ಷಿ. ಇದಕ್ಕೆಲ್ಲ ಉತ್ತರ ಕೊಡ್ತಾ ಹೋದಂತೆ ಆಗ ಉತ್ತರ ಕೊಡ್ಬಿಟ್ಟು ನಾವು ಮನಸ್ಸೇನಾಗುತ್ತಾಗ ಅನ್ಯಾಯ ಮಾಡ್ತೀವಿ ಎಂದು ಗೊತ್ತಾಗಿಬಿಟ್ಟು ಸರಿಯಾದ ದಾರಿ ಬರೋಕ್ಕೆ ಅನುಕೂಲ ಆಗುತ್ತೆ. ಹ್ಞೂ ಹ್ಞೂ. ಇಲ್ಲಿ ಭೂತಾಕಾಶ ಪ್ರಶ್ನೆ ಬರಲೇ ಇಲ್ಲ ಈಗ. ಯಾಕೆ ಹೃದಯಾಕಾಶದಲ್ಲಿ ಭೂತಾಕಾಶ ಇರೋ ಚಾನ್ಸೇ ಇಲ್ಲ? ಯಾತಕ್ಕೆ? ಹೃದಯಾಕಾಶ ಅಂಬೋದು ಚೇತನ ಜೀವನ ಸಂಬಂಧಪಟ್ಟಿತ್ತು. ಅದರೊಳಗೆ ಭೂತಾಕಾಶ ಅಂಬೋದೇನು ಫಿಸಿಕಲ್, ಅದು ಮೆಟೀರಿಯಲ್ ಥಿಂಗಿಗೆ ಅಲ್ಲಿ ಏನಿಲ್ಲ, ನೋ ಸ್ಕೋಪ್. ಅಲ್ಲಿ ಏನಿದ್ರು ಏನಿರ್ಬೇಕು, ಅಲ್ಲಿಗ ವಿಕಾರ ಆಗದಿರೋ ಆಕಾಶನೇ ಇರಬೇಕು. ಅದು ಮಹಾಕಾಶ ಆಗೋ ಚಾನ್ಸ್ ಇಲ್ಲ, ಯಾಕೆ ಸೂಕ್ಷ್ಮದಲ್ಲಿ ಸ್ಥೂರ ಇರೋ ಚಾನ್ಸ್ ಇಲ್ಲ ಅಂದಮೇಲೆ ಹೊರಟೋಯ್ತು. ಮತ್ತು ಆಕಾಶಕ್ಕೆ ಉಪಾಸ್ಯತ್ವ ಅದು ಗುಣಗಳೇ ಇಲ್ಲ, ಅದು ಕಾಮನ್ ಫ್ಯಾಕ್ಟರ್. ಅದು ಯಾವುದೇ ಪ್ರಶ್ನೆ ತೊಗೊಂಡ್ರು ಕೂಡ ಉಪಾಸ್ಯವಾದ ವಸ್ತು ಏನಾಗಿರಬೇಕು, ದೇವರನ್ನು ಉಪಾಸನೆ ಯಾತಕ್ಕೆ ಮಾಡಬೇಕು ಅಂದರೆ ಸರ್ವಗುಣಪೂರ್ಣ. ಸೊ ಉಪಾಸನೆ ಮಾಡಲೇಬೇಕಾಗತ್ತೆ ಅಲ್ಲಿ. ಮತ್ತು ಎಷ್ಟೇ ಇದ್ದರೂ ಕೂಡ ಕೆಲವರು ಹೇಳ್ತಾರೆ ಅದನ್ನ ಯಾಕೆ ತೊಗೊಳ್ಳಿಲ್ಲ, ರಿಸ್ಕ್ ಫ್ಯಾಕ್ಟರ್ ಇದೆ ದೇವರಲ್ಲಿ ಏನಿಲ್ಲ, ಸರ್ವದೋಷ ದೂರ, ಅದ್ರ ರಿಸ್ಕ್ ಫ್ಯಾಕ್ಟರೇ ಇಲ್ಲ. ಅರ್ಥ ಆಯ್ತಾ? ಬೇರೆದರಲ್ಲಿ ಏನಿದೆ, ಬೇರೆ ದೇವರು ಉಪಾಸನೆ ಮಾಡೋಕ್ಕೆ ಹೊರಟಾಗ ಫಸ್ಟ್ ಅವರಲ್ಲಿ ಏನಿಲ್ಲ, ಸರ್ವಗುಣ ಪೂರ್ಣತ್ವನೇ ಇಲ್ಲ. ದೋಷ ಇರೋದ್ರಿಂದ ಏನು ಚಾನ್ಸ್ ಇದೆ? ದೃಷ್ಟಾಂತ ಇದೆ, ಬ್ರಹ್ಮದೇವರಿಂದ ವರ ತೊಗೊಂಡವರು ವೃದ್ಧ ವರದವರು ಸತ್ತೋಗಿದ್ದಾರೆ, ಗೊತ್ತಾಯ್ತಾ? ಈಗ ವಿಷ್ಣು ರೂಪಾಸನೆ ಒಬ್ಬನಾದ್ರೂ ಸತ್ತು, ಧ್ರುವ ಪ್ರಹ್ಲಾದ ಎಷ್ಟು ಕೇಸ್ ಇದೆ. ಒಂದಾದರೂ ಕೂಡ ಸಿನಿಮಾ ನಾಟಕದಲ್ಲೂ ಕೂಡ ಯಾರು ಬಂದಿಲ್ಲ ಇವತ್ತು? ವಿಷ್ಣು ಭಕ್ತರು ಕೆಟ್ಟವರಾಗಿದ್ದಾಗಲಿ, ವಿಷ್ಣು ಭಕ್ತರು ಸತ್ತಿದ್ದಾಗಲಿ ಒಂದೊಂದು ಕಡೆಯೂ ಬರೋದಿಲ್ಲ. ಅರ್ಥ ಆಯ್ತಾ? ಹ್ಞೂ ಹ್ಞೂ. ಹೌದೌದು, ಅದೇ ಹೇಳ್ತಿರೋದು. ಅದಕ್ಕೆ ಅದೇ ಪರಮಾತ್ಮ, ಅದರಲ್ಲಿ ಅದು ಮಹಾಲಕ್ಷ್ಮೀ ದೇವಿ ಇದ್ದಾರೆ. ಆ ಕಾನ್ಸೆಪ್ಟ್ ಇಲ್ಲದೆ ಇದ್ದವರು ಯಾಕಂದರೆ ಜಡ ಪದಾರ್ಥ ಅಷ್ಟೇ, ಅವ್ರಿಗೆ ಆಕಾಶ ಒಪ್ಪಿರೋ ಉಪಯೋಗ ಇಲ್ಲ ಅವರಿಂದ. ಅರ್ಥ ಆಯ್ತಾ? ಈಗ ಸೊ ವಿಷ್ಣುವಿಗೆ ದೋಷ ಇದ್ದಿದ್ರೆ ವಿಷ್ಣು ಭಕ್ತರಲ್ಲಿ ಏನಿರ್ತಿತ್ತು? ದೋಷ ಇರ್ತಿತ್ತು. ಆದ್ದರಿಂದ ಪ್ರಶ್ನೆ ಬರೋದೇ ಇಲ್ಲ, ತುಂಬ ಇಂಪಾರ್ಟೆಂಟ್. ಅದಕ್ಕೆ ಗುಣಪೂರ್ಣತ್ವ ದೋಷ ದೂರತ್ವ ಅನ್ನೋದು ಉಪಾಸನೆ ಯಾರು ಮಾಡೋದಿಲ್ಲ, ಯಾರಿಗೆ ಯಾಕೆ ಮಾಡ್ತೇವೆ ಅಂದರೆ ಕಾರಣ ಕೊಡೋಕ್ಕೆ ಬರುತ್ತೆ ನಮಗೀಗ. ಅವರಿಗೆ ಕಾರಣ ಕೊಡೋಕ್ಕೆ ಬರೋದಿಲ್ಲ, ಗೊತ್ತಾಯ್ತು? ನೀವೇನು ಬಿಟ್ಟುಬಿಡಿ ಅಂತ ಕೇಳಿ ಅವರು ಏನಂತ ಹೇಳಬೇಕಾಗ, ಬಿಡೋದಿಲ್ಲ ಅಂತ ಹೇಳ್ತಾರೆ. ಬಿಡೋದು ಇಷ್ಟು ದೋಷ ಇದೆ ಅಲ್ಲಿ ಯಾಕೆ ಬಿಡೋಲ್ಲ ಅಂತ ಪ್ರಶ್ನೆ ಕೇಳಿದರೆ ಉತ್ತರ ಇಲ್ಲ. ಅದು ನಮ್ಮಲ್ಲಿ ಹಾಗಿಲ್ಲ, ಒಂದು ದೋಷ ತೋರಿಸಿ ಬಿಡಲಿಕ್ಕೀಗ, ಒಂದು ದೋಷ ಇಲ್ಲವೇ ಹೇಗೆ ಬಿಡ್ತೀರಿ? ಬರೀ ಗುಣಗಳೇ ತುಂಬಿದೆ, ಮತ್ತೆ ಬರೀ ಗುಣಗಳಿದೆ, ದೋಷ ಒಂದು ಚೂರು ಇಲ್ಲ. ಒಳ್ಳೆ ಪದಾರ್ಥ ಆರಿ ಸ್ವೀಟ್ ಒಳ್ಳೆ ಎಲ್ಲ ತಿನ್ನಂದ್ರೆ ಶುಗರು ಅಂತ ಶುರು ಮಾಡಿದವ. ಇವ ದೇವ್ರಿಗೆ ಹಾಗೆಲ್ಲ ಪ್ರಸಂಗ ಇಲ್ಲ, ಅದು ವಸ್ತುವಿನಲ್ಲಿ ದೋಷ ಇಲ್ಲ, ಅವನಲ್ಲಿ ದೋಷ ಇದೆ. ಈಗ ದೇವರ ದೃಷ್ಟಿಯಿಂದ ತೊಗೊಂಡಾಗ ಏನಾಗಿದೆ, ಉಲ್ಟಾಪಲ್ಟಾಗಿದೆ. ನಮ್ಮಲ್ಲಿ ದೋಷ ಇದೆ, ದೇವರಲ್ಲಿ ದೋಷ ಇಲ್ಲ. ಸರಿಯಾಗಿ ತಿಳ್ಕೊಂಡು ಉಪಾಸನೆ ಮಾಡಬೇಕು. ಆಗ ಧ್ಯಾನ ಮಾಡೋದಕ್ಕೆ ಆ ಕಡೆ ಈ ಕಡೆ ಏನೇನೋ ಬರೋದಿಲ್ಲ. ರಾಕ್ಷಸರು ಬಂದರು ವಿಘ್ನ ಮಾಡಲಿಕ್ಕೆ, ಇವನು ಕೇರ್ ಮಾಡೋದಿಲ್ಲ. ಯಾತಕ್ಕೆ? ನೋಡ್ಕೊತಾನೆ ಅಷ್ಟೇ. ಗೊತ್ತಾಯ್ತಾ? ನಾವು ಸೇಫ್, ನಾವೇ ವ್ಯವಸ್ಥೆ ಇದೆ ಬಿಡಿ ನಮ್ಮಲ್ಲಿ ಅಂತ ಹೇಳ್ತೀವಲ್ಲ, ಹಾಗೆ ಆ ಥರ ನಂಬಿಕೆ ಬರುತ್ತೆ. ಇಲ್ಲದೋದ್ರೆ ದೇವ್ರ ಪೂಜೆ ಮಾಡಿ ಯಾವನೋ ದೊಡ್ಡದಾಗಿಬಿಡೋದು, ದೇವ್ರ ಸಹವಾಸನೇ ಬೇಡ, ನಮ್ಗೆ ಕೊಂದಾಗಿಬಿಟ್ಟು ಯಾರು ಜವಾಬ್ದಾರರು ಅಂತ ಬಂದರೆ ಯೋಗಕ್ಷೇಮಂ ಮಹಾಮ್ಯಹಂ, ಇಮ್ಮಿಡಿಯೇಟ್ ಉತ್ತರ ಇದೆ. ಉಳಿದವರು ಯೋಗಕ್ಷೇಮ ತೋರಿಸಿಲ್ಲ, ಯಾಕೆ? ಭರತರಾಜ ಭದ್ರಕಾಳಿ ಉಪಾಸನೆ ಮಾಡ್ದ, ಪಾಪ ಆಕೆಗೆ ಬಲಿ ಕೊಡಲಿಕ್ಕೆ ಹೋದ, ಹಾಗೇನು ಮಾಡಿದ್ವಿ ಅಂತ ಅಲ್ಲೇ ತೆಗೆದಾಕ್ಬಿಟ್ರು. ಆ ರೀತಿ ಎಲ್ಲರೂ ಆಗಿದೆಯಾ? ಎಲ್ಲೆಲ್ಲೂ ಆಗಿಲ್ಲ. ಹಿರಣ್ಯಕಶಿಪು ಚಾನ್ಸೇ ತಗೊಂಡು, ಬ್ರಹ್ಮೋಪಾಸಕನಾದ ಅವನು, ವಿಷ್ಣು ಉಪಾಸಕನಾದ ಮಗ, ಗೊತ್ತಾಯ್ತಾ, ಅವನು ಎಷ್ಟು ಟ್ರೈ ಮಾಡಿ ಕೊಲ್ಲಕ್ಕೆ ಹೋದರೂ ಕೊಲ್ಲಕ್ಕಾಗಲಿಲ್ಲ. ಅಂದ ಅದರೇ ಹೆಂಡೆ ಅವಿಷ್ಟು ಬಂದು ಇವನ್ನೇ ಕೊಂದಾಕಿಬಿಟ್ಟ. ಆದರೆ ಬ್ರಹ್ಮದೇವ್ರಿಗೊಂದು ಕಾಪಾಡಲಿಲ್ಲ. ಅದೇನು ತೋರಿಸುತ್ತದು? ಬ್ರಹ್ಮದೇವರಿಗೂ ಬೇಕಾಗಿದೆ ವಿಷ್ಣು ಸರ್ವತ್ವ ತೋರಿಸೋದೇ ಬೇಕಾಗಿದೆ. ಗೊತ್ತಾಯ್ತಾ, ರುದ್ರದೇವರು ಕೂಡ ಎಲ್ಲ ಕಡೆ ವರ ಕೊಡಬೇಕಾದ್ರೆ ಕೆಲವು ಸರ್ ತ್ವರ ಹೇಗೆ ಕೊಡ್ತಾರೆ? ಅವರು ಅವಸರಾವೇಶ ಆದಿ ಹಿಡಿದು ವರ ಕೊಟ್ಬಿಡ್ತಾರೆ ಕೆಲವೊಮ್ಮೆ. ಆದರೆ ಎಲ್ಲ ಕಡೆ ಹಾಕ್ಕೊಡೋದಿಲ್ಲ, ಒಳ್ಳೆ ವರನೇ ಕೊಡ್ತಾರೆ. ಆಗ ಅವ್ರ ಉದ್ದೇಶ ಏನಿರುತ್ತೆ? ತಮ್ಮ ವರ ಹೋಗುತ್ತೆ ಅಂತ ಗೊತ್ತಿದ್ರು ಕೊಡ್ತಾರೆ. ಯಾತಕ್ಕೆ ಅಂದರೆ ದೇವ್ರು ಸರ್ವೋತ್ತಮ ಅಂತ ಗೊತ್ತಾಗಲಿ ಅಂತೆ. ಎಲ್ಲ ಒಂದೊಂದ್ಸರಿ ತರಾವೇ ಅವ್ರು ಅವರೆಲ್ಲ ಆ್ಯಂಟಿ ಕೊಡ್ಲಕ್ಕೆ ಹೊರಟವರಲ್ಲ, ಒಂದೊಂದ್ಸರಿ ಹಾಗಾಯ್ತು. ಬ್ರಹ್ಮದೇವ್ರು ಮಾತ್ರ ಇಂದ ಹಾಕಿ ಕೊಡೋದೇ ಇಲ್ಲ. ಇವತ್ತು ಎಷ್ಟೋ ಸರ್ತಿ ಏನು ಮಾಡ್ತಾರೆ, ನೀವೊಂದು ಮಾತು ಹೇಳಿ ಅಂತ ಯಾರೋ ಬರ್ತಾರೆ. ನಾ ಏನು ಹೇಳ್ತೀವಿ, ಇಲ್ಲ ಆಗೋದಿಲ್ಲಪ್ಪ ಅಂಥೇಳಿ ಏನು ಮಾಡ್ತಾರೆ ಅವರು? ಇಲ್ಲ ಏನಾದ್ರು ಮಾಡಿಕೊಡಿ ಅಂತೆ. ಅವಾಗ ಏನು ಲೆಟ್ರ್ ಕೊಡ್ತಾರೆ? ನಿಮ್ಗೆ ಗೊತ್ತು ಕೊಡ್ಬೇಕಾದ್ರೆ ಏನಂತ ಗೊತ್ತಿದೆ, ಈ ಕೆಲಸ ಆಗೋದಿಲ್ಲ ಅಂತ ಗೊತ್ತಿದೆ. ಬಟ್ ಯಾತಕ್ಕೆ ಕೊಟ್ಟಿದ್ದು? ಭಾರಿ ಬೇಕಾದವ್ರು ಭಾರಿ ಗಡ್ಡು ಬಿದ್ದುಬಿಟ್ಟಿದೆ, ಅದಕ್ಕೆ ಕೊಡ್ತಾರೆ. ರುದ್ರದೇವ್ರು ಹಾಗೆ ಮಾಡ್ತಾರೆ, ಆ ರೀತಿ ಕೊಡ್ತಾರೆ ಹೊರತು ಅವ್ರಿಗೆ ಗೊತ್ತು ಏನಂತ ಗೊತ್ತಿದೆ, ನಮ್ಮ ವರ ಉಳಿಯೋದಿಲ್ಲ ಅಂತ ಗೊತ್ತಿದೆ ಅವ್ರಿಗೆ. ಕೆಲವೊಮ್ಮೆ ಘಂಟಾಕರಣಕ್ಕ ಒಳ್ಳೆ ರೀತಿ ಹೇಳಿದರು, ಗೈಡ್ ಮಾಡಿದರು ಅವ್ರಿಗೆ. ನೋಡಿದ್ರು ಕೇಳೋಕ್ಕೆ ಹೋಗಬೇಡ, ನಾನು ಕೊಡೋನು ಅಲ್ಲೇ ಎಲ್ಲ ವಿಷ್ಣು ಕೊಡ್ತಾನೆ ಅಂತ. ಇವ್ರು ಆ ರೀತಿ ಕೇಳಲೇ ಇಲ್ಲ, ಅವರು ಕೇಳದೆ ಹೋಗಿದ್ದರಿಂದ ಅದು ಆ ರೀತಿ ಆಯಿತು. ಅದು ನಮ್ಮಲ್ಲಿ ಆತ ದಾಕ್ಷಿಣ್ಯ ಪ್ರವೃತ್ತಿ ಬರುತ್ತೋ ಇಲ್ಲೋ, ಆ ರೀತಿ ಬಂದಿದ್ದಿದೆ. ಹಾಂ, ಹೌದು ಹೌದು ಹೌದು. ಯಾಕೆ ಅಂತ ಕೇಳಿದ್ರೆ, ಉದಾಹರಣೆಗೆ ಇವತ್ತು ಸ್ಮಗಲರಂತೆ ಕೆಲಸಕ್ಕೆ ಯಾತಿಸ್ತಿರ್ತಾನೆ ಹೋಗಿ, ಸ್ಮಗಲರಂತೂ ಗೊತ್ತಿದ್ದು ಕೆಲಸ ಯಾತಿಸ್ತಿರ್ತಾನೆ. ಯಾಕೆ ಸೇರ್ತಾನೆ? ದುರಾಸೆ. ಏನು ದುರಾಸೆ ಇದೆ? ಇದಕ್ಕೆ ಅಪಾಯಿಂಟ್ಮೆಂಟ್ ಅವರು ಕಾಲ್ ಫಾರ್ ಇಂಟರ್ವ್ಯೂ ಯಾವುದೂ ಇಲ್ಲ, ಗೊತ್ತಾಯ್ತಿಲ್ಲ. ಹೋದ ತಕ್ಷಣ ಕೊಡ್ತಾವೆ ದುಡ್ಡು. ಸರ್ಕಾರ ಜನ್ಮಪೂರ್ತಿ ಸರ್ವಿಸ್ ಮಾಡಿ ಕೊಡದೆ ಅಷ್ಟು ಒಂದೇ ಒಂದು ಬ್ರೀಫ್ ಕೇಸ್ ಕೊಟ್ಟರೆ ಕೊಟ್ಬಿಡ್ತಾನೆ ಅವನು, ಗೊತ್ತಾಯ್ತಾ. ಆಮೇಲೆ ಇದು ವೈಟ್ ಫ್ರೀ ಅಲ್ಲೇ, ಬ್ಲ್ಯಾಕ್ ಆದ್ದರಿಂದ ಟ್ಯಾಕ್ಸಬಲ್ ಅಲ್ಲ. ಟ್ಯಾಕ್ಸ್ ಫ್ರೀ, ಟ್ಯಾಕ್ಸ್ ಫ್ರೀ, ಪ್ಲೆಂಟಿ ಆಫ್ ಮನಿ ಬರುತ್ತೆ, ಯಾಕೆ ಬಿಡಬೇಕು? ಸೊ ದೋಷ ಎಲ್ಲಿ ಬಂತೀಗ? ಹೀಗೆ ಬಂತು. ವಿಷ್ಣು ರೂಪಾಸನೆ ಮಾಡ್ಲಿಕ್ಕೆ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂದರೆ, ಸತ್ಯಧರ್ಮ ಅನುಷ್ಠಾನ ಮಾಡಬೇಕು, ಅಲ್ಲಿರೋ ಪ್ರಾಬ್ಲಮ್ಮು. ಕೆಟ್ಟದ್ದು ಮಾಡಾಗಿಲ್ಲ ಅವರು, ಗೊತ್ತಾಯ್ತಾ. ಇವ್ರು ಕೆಟ್ಟದ್ದು ಮಾಡೋಕ್ಕೆ ಹೊರಟು, ಕೆಟ್ಟದ್ದು ಮಾಡೋಕ್ಕೆ ಕೊಟ್ಟವ್ರು ಗೌರ್ಮೆಂಟ್ ಹೆಲ್ಪ್ ಕೇಳಿದರೆ ಸ್ಮಗಲ್ ಮಾಡ್ತೇನೆ ಗ್ರಾಂಟ್ ಕೊಡಿ ಅಂತ ಕೇಳೋಕ್ಕಾಗತ್ತಾ? ಹಾಂ, ನಮ್ಮದು ಮನೆಗೆ ಯಾವುದೋ ಒಂದು ಲೋಕ ಛತ್ರ ಕಟ್ಟಿಸ್ತೀನಿ, ಲೋಕೋಪಕಾರಕ್ಕೆ ಫ್ರೀ ಛತ್ರ ಕಟ್ಟಿಸ್ತೀನಿ ಅಂದರೆ ಗೌರ್ಮೆಂಟ್ ಕೊಡುತ್ತದೆ. ನಿಮ್ಮ ಬಿಸ್ನೆಸ್ ಮಾಡೋದು ಅದಕ್ಕೂ ಕೊಡೋದಿಲ್ಲ ಅವರು. ಇನ್ನು ಸ್ಮಗ್ಲಿಂಗ್ ಸೆಂಟರ್ ಮಾಡ್ತೀನಿ ಅಂತ ಯಾರು ಕೊಡ್ತಾರಾ? ಸಾಧ್ಯ ಇಲ್ಲ. ಬಟ್ ಅವ್ರಿಗೆ ಮಾಡೋ ಉದ್ದೇಶ ಇದೆ, ದುಡ್ಡು ಮಾಡೋ ಉದ್ದೇಶ ಇದೆ, ಅದರಿಂದ ಮಾಡ್ತಾನೆ ಅವನು. ಸೊ ಈ ಗೌರ್ಮೆಂಟ್ ಕೇಳಾಗಿಲ್ಲ ಅವನು, ಏನು ಮಾಡಬೇಕಾಗವನು? ವಿಷ್ಣು ಅಂದರೆ ಗೌರ್ಮೆಂಟ್ ಇದ್ದಾಗ ಯಾವುದಕ್ಕೆ ಒಪ್ಪೋದಿಲ್ಲ? ಮೋಸಕ್ಕೆ ಒಪ್ಪೋದೇ ಇಲ್ಲ. ಇವತ್ತು ಪುಣ್ಯಕ್ಕೆ ಇಷ್ಟು ಗಲಾಟೆಯಲ್ಲೂ ಕೂಡ ಗೌರ್ಮೆಂಟ್ ಏನು ಮಾಡಾಗಿಲ್ಲ? ಅವ್ರು ಮೋಸಕ್ಕೆ ಒಪ್ಪಿದ್ರು ಅನೌನ್ಸ್ ಮಾಡಾಗಿಲ್ಲ ಅದನ್ನು. ಇವ್ರು ಮಾಡೇ ಮಾಡ್ತಾರೆ, ಮೋಸಕ್ಕೆ ಕೊಡ್ತಾರೆ, ಆದರೂ ಕೂಡ ಏನು ಮಾಡಾಗಿಲ್ಲ ಅದನ್ನು. ಅದಕ್ಕೆ ಸೇರಿಸ್ತಾರೆ, ಇವತ್ತು ಅದಕ್ಕೆ ಬಂದು ಕ್ಲಾಸ್ ಸೇರಿಸು ಅಂತ ಹೇಳ್ತಾರೆ ಕೊನೆಗೆ. ಏನಂತ, ಫಾರ್ ಬೆನಿಫಿಟ್ ಆಫ್ ಪಬ್ಲಿಕ್ ಅಂತ ಸೇರಿಸುತ್ತೆ. ಇವನ್ ಬೆನಿಫಿಟ್ಟೇ ಬಲ್ಲಿ ಏನಿರೋದಿಲ್ಲ. ಆಮೇಲೆ ಅಂಡರ್ಲೈನ್ ಮಾಡ್ಕೊತಾನೆ, ಇದಕ್ಕೋಸ್ಕರ ಕೊಟ್ಟಿವಿ ಅಂತಾನೆ. ಆಮೇಲೆ ಆ ಸಿಗದೆ ಹೋದರೆ ಸಿಕ್ಕರೆ ನೋಡಿ, ನನ್ನ ತಪ್ಪಲ್ಲ, ಅವ್ರು ಆ ಬರೆದಿದ್ದು ಕೊಟ್ಟಿದ್ದೀವಿ ಅಷ್ಟೇ, ಬರೆಸಿದ್ದೀವ್ರೇ. ಈ ತ ಅಲ್ಲಿ ದೇವರಲ್ಲಿ ನಡೆಯೋದಿಲ್ಲ ಇದೆಲ್ಲ ಕೂಡ. ಏನು ನಡೆಯುತ್ತೆ ಅಲ್ಲಿ? ಇವು ಅಂತಃಪ್ರವೇಶ, ಒಳಪ್ರವೇಶ ಮಾಡಿ ನೋಡೋದ್ರಿಂದ ಇವರಲ್ಲಿ ಬಾಯಲ್ಲಿ ಒಳ್ಳೆ ಮಾತಾಡಿ ಒಳಗೆ ಕೆಟ್ಟದೇ ಇದ್ರೂ ದೇವರು ಏನು ಮಾಡೋದಿಲ್ಲ? ದುರ್ಯೋಧನ ಅಷ್ಟೆಲ್ಲ ಅಡುಗೆ ಮಾಡಿಸಿಟ್ಟ, ಬಾಯಲ್ಲಿ ಊಟ ಮಾಡೋಂತನೂ ಹೇಳಿದ, ಎಲ್ಲ ಇತ್ತು. ದೇವ್ರೇನು ತೋರಿಸ್ತಾನೆ? ನೈವ ಸಂಪ್ರಿಯಶೇ ರಾಜನ್, ಒಳಗೆ ಪ್ರೀತಿ ಇಲ್ಲ, ನಾನು ತಗೊಳ್ಳೋದಿಲ್ಲ. ಇವ್ರದವ್ರಿಗೆ ಗೊತ್ತಾಗೋದಿಲ್ಲ ಇದೆಲ್ಲ ಕೂಡ. ನಾವೇನು ಅನ್ಕೊಂಡ್ಬಿಡ್ತೀವಿ, ಈ ಥರ ವಾದವ ಇಷ್ಟೆಲ್ಲ ಮಾಡಿಸಿರ್ಬೇಕು, ಪ್ರೀತಿ ಇರಲೇಬೇಕು. ಈ ಥರ ನಮ್ಮ ಅಡ್ವಾಂಟೇಜ್ ಯೋಚನೆ ಮಾಡಿದ್ರು, ಕೃಷ್ಣ ಇದೆಲ್ಲ ಮಾಡಿಸಿದ್ರೆ ನಿನ್ನೂ ಒಳ್ಳೆಯದಕ್ಕೋಸ್ಕರ, ನನಗೆ ಭಕ್ತಿಯಿಂದ ಮಾಡಿಸಿದ್ದಲ್ಲ, ಟ್ರ್ಯಾಪ್ ಮಾಡ್ಲಿಕ್ಕೆ ಮಾಡಿಸಿದ್ದೆ. ಅವನು ಸತ್ತ, ಯಾಕೆಂದ್ರೆ ಅವ್ನು ಅಲ್ಲ ಅಂತ ಹೇಳಕ್ಕೆ ಬರಲಿಲ್ಲ ಅವನಿಗೆ. ಅವನೇನು ಹೇಳ್ಬೇಕ, ಕೃಷ್ಣ ಟೆಸ್ಟ್ ಕೊಟ್ಟ ಡೈರೆಕ್ಟಾಗಿ, ಒಂದು ನೀನು ಅಲ್ಲ ಅಂತ ಪ್ರೂವ್ ಮಾಡಬೇಕೀಗ. ನಾನು ದ್ವೇಷ ಪ್ರೂವ್ ಮಾಡೋಕೆ ಏನು ಮಾಡಬೇಕೀಗ? ಪಾಂಡವರಿಗೆ ಬಾಬಾ ರಾಜ್ಯ ಕೊಟ್ಬಿಡ್ಬೋದು ಅಂತಲ್ಲಿ, ಅದು ಕೊಡೋದಿಲ್ಲ ಮತ್ತೆ ಸರ್ ಇಲ್ಲ ಅಂತ ಅರ್ಥ. ಈಗ ಪಾಂಡವರು ರಾಜ್ಯ ಕೊಟ್ಟರೆ ನೀ ಯಾಕೆ ಸಂತೋಷ ಆಗುತ್ತೆ ಅಂದರೆ, ಮೊಮ್ಮ ಪ್ರಾಣಾಹಿ ಪಾಂಡವಾಹ, ಅರ್ಥ ಆಯ್ತಾ? ಪಾಂಡವರಿಗೆ ಭಾರಿ ಬೇಕಾದವರು, ಅದು ಕೊಡೋದಿಲ್ಲ ಅಂದರೆ ನಾನು ದ್ವೇಷ ಮಾಡ್ತೀನಿ ಅಂತ ಅರ್ಥ. ಸಿಂಪಲ್. ಅದು ದುರ್ಯೋಧನ ಉತ್ತರ ಕೊಡೋಕ್ಕೆ ಬರಲಿಲ್ಲ, ಆಗ ಮಾತೆಲ್ಲ ವಿರುದ್ಧ ಆಗೋಯ್ತು. ಅದು ಯೋಚನೆ ಮಾಡಿದರೆ ಅಲ್ಲೇ ರೆಡ್ ಹ್ಯಾಂಡ್ ಸಿಕ್ಕಾಕೊಂಡ್ಬಿಡ್ತಾನು. ಅವನೇನು ಮಾಡಬೇಕಾಗಿತ್ತಾಗಿದ್ರೆ ಕೊಟ್ಬಿಡ್ತೀವಿ, ಅವಾಗ ಅವಾಗ ಊಟ ಮಾಡ್ತಿದ್ದೆ ಕೃಷ್ಣ ಮಾಡಲಿಲ್ಲ ಅವರು. ಅಂದರೆ ಅವನು ಟ್ರ್ಯಾಪ್ ಮಾಡೋದು ಬೇಕಿತ್ತೆ ಹೊರತು ಕೃಷ್ಣನ ಭಕ್ತಿ ಅವನಿಗಿರಲಿಲ್ಲ. ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ಟು ಎಷ್ಟೋ ಸತ್ತು ನಮಗೆ ಗೊತ್ತಾಗುತ್ತೆ, ಕೆಲವರು ಏನೇ ಮಾಡಿದ್ರು ಅದು ಒಳಗೆ ಮೋಸ ಇದೆ ಅಂತ ಗೊತ್ತಿರುತ್ತೆ. ಕೆಲವ್ರ ಬಗ್ಗೆ ಇಲ್ಲಿ ಮೋಸದ ಹೆಸರೇ ಇಲ್ಲ, ಅದು ಗ್ಯಾರಂಟಿ ಗೊತ್ತಿರುತ್ತೆ. ಗೊತ್ತಾಯ್ತಾ? ಅದನ್ನು ಗೊತ್ತಿದ್ದೇ ನಾವು ಮಾಡಿದ ಕೃಷ್ಣ ಸರ್ವೋತ್ತಮನಾದ ಎಲ್ಲ ಗೊತ್ತಾಗ್ತದೆ. ತಾನೇ ಹಂಬೇದ ಸರ್ವಾಣಿ ನತ್ತೊಮ್ಮೆತ್ತ ಪರಂತಮ. ಕೃಷ್ಣ ದುರ್ಯೋಧನ ಯಾಕೆ ಮಾಡ್ತಾ ಇದ್ದ ಕೃಷ್ಣನಿಗೆ ಗೊತ್ತಿದೆ. ಆದರೆ ಕೃಷ್ಣ ಟ್ರ್ಯಾಪ್ ಆಗೋದಿಲ್ಲ, ದುರ್ಯೋಧನ ಗೊತ್ತಿಲ್ಲ. ಏನು ಟ್ರೈ ಮಾಡಿದೆ ಅವನು? ಯಾಕೆ ಅಭ್ಯಾಸ ಮಾಡಿ, ಶಲ್ಯರಾಜನ ಹಿಡ್ದ, ಅಶ್ವತ್ಥಾಮನ ಹಿಡ್ದ, ಭೀಷ್ಮರನ್ನು ದ್ರೋಣ ಹಿಡ್ದ, ಇವನೊಬ್ಬನು ಹಿಡಿದಾಗ್ಬಿಟ್ರೆ ಮೊದಲು ಟ್ರೈ ಮಾಡಿದ, ಆದ್ರೇನಾಯ್ತು ಆಗಲೇ ಇಲ್ಲ. ಸೊ ಕೃಷ್ಣನ ವಿಷಯ ಅವನಿಗೆ ಗೊತ್ತಾಗಲೇ ಹೋಗಿದ್ದರಿಂದ ಅವನು ಸೋತ. ಕೃಷ್ಣನಲ್ಲಿ ದೋಷ ಇಲ್ಲದ್ದನ್ನು ದೋಷ ಬರಕ್ಕೆ ಟ್ರೈ ಮಾಡ್ದ, ಬರಲೇ ಇಲ್ಲ. ಕೃಷ್ಣ ನಿರ್ದೋಷ ಅನ್ನೋದಕ್ಕೆ ಒಳ್ಳೆಯದು ಎಕ್ಸಾಂಪಲ್. ಅದು ದುರ್ಯೋಧನಂತ ದುಷ್ಟ ಇಲ್ಲ ಕಲಿ, ಅವನು ಎಲ್ಲ ಅಶ್ವತ್ಥಾಮರ ವಶರಾಗಿದ್ದರು ಅಂದರೆ ರುದ್ರದೇವರನ್ನೇ ಟ್ರ್ಯಾಪ್ ಮಾಡಿದ್ದ, ಗೊತ್ತಾನೆ. ಅವನು ಕೃಷ್ಣನ ಟ್ರ್ಯಾಪ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೆ ದೋಷಗಳು ದೇವರನ್ನು ಮುಟ್ಲಕ್ಕೆ ಸಾಧ್ಯವೇ ಇಲ್ಲ. ನಿರ್ದೋಷತ್ವ ಸಮರ್ಥನ, ಗೊತ್ತಾನೆ. ದೇವರು ಸ್ವಲ್ಪ ದೋಷಿಯ ಅವರು ಯಾತಕ್ಕೆ ಅವರು ಪತ್ಯರ ಸಾಮಂಜಸ್ಯ, ಅವರ ಸರ್ವಜ್ಞತ್ವ ಇರಲಿಲ್ಲ. ಆದ್ದರಿಂದ ಇವನು ಕೊಟ್ಟ ಹಾಲನ್ನೇ ತಿಳ್ಕೊಂಡ್ಬಿಟ್ರು ಅವರು, ಬರೀ ಪ್ರೀತಿಯಿಂದ ಕೊಡ್ತು, ಪ್ರೀತಿಯಿಂದ ಕೊಡಲಿಲ್ಲ ಅವನು, ಒಳಗೆ ಎಳ್ಕೊಳ್ಳೋಕೆ ಅಂತ ಕೊಟ್ಟಿದ್ದು. ಆಮೇಲೆ ಏನಾಗಿತ್ತು ಅಲ್ಲಿಗೆ, ಆಮೇಲೆ ಟೂ ಲೇಟ್, ಏನೂ ಮಾಡೋಕ್ಕೆ ಬರಲಿಲ್ಲ. ಅದು ಬಂದಿದ್ದೆ ಆಯಿತು ಅಂತ ಒದ್ದಾಡ್ಬಿಟ್ರು. ಈಗ ಅಸಾಮಾನ್ಯ ಸರ್ವಜ್ಞತ್ವ ಇರಲಿಲ್ಲ. ಆದ್ದರಿಂದ ಕೃಷ್ಣ ಸರ್ವಜ್ಞತ್ವ ಆಯಿತು, ಇದಾಯಿತು. ಬ್ರಹ್ಮಸೂತ್ರಗಳು ಅಪ್ಲೈ ಮಾಡ್ತಾ ಹೋಗ್ಬೇಕು. ಬ್ರಹ್ಮಸೂತ್ರಗಳಲ್ಲೇ ಇದೆಯೇ ಇದೆಲ್ಲ ಕಥೆ ಅಂತ ತಿಳ್ಕೊಂಬಿಟ್ರೆ, ಕಥೆ ಎಲ್ಲ ಇತಿಹಾಸ. ಇತಿಹಾಸದಲ್ಲಿ ಇದ್ರೆ ಡೆಮಾನ್ಸ್ಟ್ರೇಷನ್ ಇದೆ. ಏನು ಬ್ರಹ್ಮಸೂತ್ರಗಳು ಹೇಳಿದ್ದಾರೆ ಅದೆಲ್ಲ ಏನಕ್ಕೆ ಕಾಣುತ್ತೆ ಇಲ್ಲಿ? ಜನಕ್ಕೆ ಥಿಯರಿ ಅರ್ಥ ಆಗೋದಿಲ್ಲ. ಪ್ರಾಕ್ಟಿಕಲ್ ಏನಾಗುತ್ತೆ ಇದರಿಂದ ಹೇಳೋ ಸುಲಭ ಆಗಿಬಿಡುತ್ತೆ. ಪ್ರಾಕ್ಟಿಕಲ್ಲಿ ಹೇಳಿದಾಗ ತಕ್ಷಣ ದೋಷ ದೂರ. ಎಲ್ಲರೂ ಇಬ್ಬರು ಮಾತ್ರ ಸಿಗಲಿಲ್ಲ. ದುರ್ಯೋಧನ ಭೀಮಸೇನ ಟ್ರೈ ಮಾಡಿದ ಸಿಗಲಿಲ್ಲ, ಕೃಷ್ಣ ಸಿಗಲಿಲ್ಲ. ಸೊ ಹರಿವಾಯುಗಳು ಇಬ್ಬರು ಕೂಡ ಏನಾಯ್ತು ಅಲ್ಲಿಗೆ, ಅವರ ಇಬ್ಬರು ಶುದ್ಧ ಭಾಗವತ ಧರ್ಮದವರು ಪ್ರವೇಶ ಇಲ್ಲ. ಇಂಥದ್ದು ಸರ್ವೋತ್ತಮ ಪ್ರವೇಶ ಇಲ್ಲ. ಇದು ಅಟ್ಟಿ ಮಾಡಿಕೊಂಡ್ರೆ ಆಗ ಹರಿ ಸರ್ವೋತ್ತಮತ್ವ, ಯುವತ್ವತ್ವ ಅನ್ನೋ ಪ್ರಮೇಯಗಳು ಎಷ್ಟು ದೊಡ್ಡ ವ್ಯಾಲ್ಯೂ ಹೊಂದಿದೆ ಅಂತ ಗೊತ್ತಾಗುತ್ತೆ. ಹೇಳಿ. ಹಾಂ ಹೌದು, ಸರಿ. ಹ್ಞೂ ಸರಿ ಆಯ್ತು. ಹ್ಞೂ ಸರಿ. ಹ್ಞೂ ಸರಿ. ಅದಕ್ಕೆ ಆ್ಯಕ್ಚುಲಿ ಇವತ್ತು ವಾದ ಇದೆ. ಆ ವಾದವರು ಇದ್ದಾರೆ, ಅದ್ವೈತಿಗಳು ಪುಸ್ತಕ ಬರೀಬೇಕಾದ್ರೆ ಆ ವಾದ ಬರೆದಿದ್ದಾರೆ ಅವರು. ಬೇರೆ ಉತ್ತರ ಕೊಡೋಕ್ಕೆ ಬರದೇನೆ, ಭಗವದ್ಗೀತೆ ಒಪ್ಪೋದಾದರೆ ನಾವು ಅದ್ವೈತದಲ್ಲೇ ಕಂಟಿನ್ಯೂ ಆಗಬೇಕು. ಯಾತಕ್ಕೆ? ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಾ? ನಿಮಗೆ ಆರ್ಗ್ಯುಮೆಂಟ್ ಚೆನ್ನಾಗಿದೆ ಅನಿಸೋದಾದರೆ, ಒಬ್ಬ ಕಳ್ಳ ಇದ್ದಾನೆ, ಗೊತ್ತ ಆಯ್ತಾ, ಅವನೇನು ಮಾಡಿದ, ಸಿಕ್ಕ ಬರ್ತೇ ಬಿಟ್ಟು ಮತ್ತೆ ಕಳ್ತಾವೆ, ಯಾಕೆಂದ್ರೆ ನಾನು ಸ್ವಧರ್ಮ ಅಂತ ಹೇಳಿದೆ. ಏನು ಮಾಡ್ತೀರಾಗ, ಏನು ಉತ್ತರ ಕೊಡಬೇಕು ಅದಕ್ಕೆ? ಅಲ್ಲ ಹೇಳಿದೆ ಅದೆಲ್ಲ ಇಲ್ಲ. ಸ್ವಧರ್ಮ ಅವನೊಪ್ಪ ನಾವು ಒಪ್ತೀವಿ ಅದು ಸ್ವಧರ್ಮ ಅನ್ನೋದನ್ನು. ಅದೇ ಉದಾಹರಣೆಗೆ ಅವ್ನು ಕಳ್ತನ ಬಿಟ್ಬಿಟ್ಟ ಒಳ್ಳೆಯವ್ರು, ಅದೇನಂತೀವಿ ಅದಕ್ಕೀಗ ಸ್ವಧರ್ಮ ಬಿಟ್ಟ ಅಂತ ಯಾರು ಹೇಳಿದವರಿದ್ದಾರ? ಅಲ್ಲ, ಯಾಕೆ? ಆ ಅದನ್ನೇ ಇಲ್ಲೂ ಕೂಡ ಶ್ರೇಯಸ್ಸಲ್ಲೇ ಆಗುತ್ತೆ ಅವನಿಗೆ. ಮಿಥ್ಯಾಜ್ಞಾನದಿಂದ ಶ್ರೇಯಸ್ಸು ಯಾಕಾಗುತ್ತೆ? ಕೃಷ್ಣನ ದ್ವೇಷ ಇದೆ, ಕೃಷ್ಣನ ದ್ವೇಷದಿಂದ ಶ್ರೇಯಸ್ಸು ಯಾಕಾಗುತ್ತೆ ಅವನಿಗೆ? ಅದೇ ಹೇಳ್ತೀರ, ಹಾಗಿದ್ರೆ ಕಳ್ಳನ ಸ್ವಧರ್ಮ ಅದೇ ಅಂತ ಹೇಳ್ತೀರಾ? ಅಲ್ಲ, ಕಳ್ಳನ ಅದಕ್ಕೆ ಹೇಳಿ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ, ಅಸತೋಮ ಸದ್ಗಮಯ. ದುಷ್ಟಪಕ್ಷದ ಸತ್ಪಕ್ಷಕ್ಕೆ ಬಂದರೆ ಅದೇನಂತ ಕರಿಬಾರ್ದು, ಪಕ್ಷಾಂತರ ಅಂತ ಕರಿಬಾರ್ದು. ಸತ್ಪಕ್ಷ ದುಷ್ಟಪಕ್ಷಕ್ಕೆ ಹೋದ್ರೆ ಇವತ್ತೆಲ್ಲ ಏನು ಹೇಳ್ಬೋದು ಕೆಲವರೆಲ್ಲ, ಯಾವುದೋ ಪಾರ್ಟಿಗೆ ಬಂದ ಬಿಕಾಸ್ ಆಫ್ ಅವ್ರ ಪಾಲಿಸಿ ಚೆನ್ನಾಗಿದೆ ಬನ್ನಿ ಅಂತ ಹೇಳ್ತಾ, ಪಕ್ಷಾಂತರ ಅಂತ ಕರೆಯಲ್ಲ ಅದನ್ನು. ಇವ್ ನೋಡಿ, ನಾನು ಯಾವುದಾದ್ರು ಮಿನಿಸ್ಟ್ರಿ ಕೊಡೋದು ಬೇರೆ ಕಡೆ ಹೋಗ್ತೇನೆ, ಇದು ಪಕ್ಷಾಂತರ. ಯಾತಕ್ಕೆ? ಅವನೇನು ಬೇಕಿದೆ? ಪೋಸ್ಟ್ ಬೇಕು, ಸ್ವಾರ್ಥ ಬೇಕಿದೆ. ಇವೆಲ್ಲ ಏನಿದೆ? ಸ್ವಾರ್ಥ ಇದೆ. ಸ್ವಾರ್ಥ ಇರೋದರಿಂದ ಮತ್ತು ಲೋಕಕ್ಕೆ ಉಪಯೋಗ ಇದೆ, ಅದರಿಂದ ಇಲ್ಲ. ಕೃಷ್ಣ ದೇಶದಿಂದ ಅವರು ಉಳಿಲಿಲ್ಲ, ಅವ್ರು ಯಾವ ಫಾಲೋಯರ್ಸು ಉಳಿಲಿಲ್ಲ. ಅದು ಸ್ವಧರ್ಮ ಶಬ್ದಕ್ಕೆ ಅರ್ಥ ಅದಲ್ಲ, ಗೊತ್ತಾಯ್ತಾ? ಎಲ್ಲಿ ಸ್ವಧರ್ಮ ಅಂತೇವೆ, ರ್ಯಾಷನಲ್ ಸ್ವಧರ್ಮ ಅಂತ ತಗೋಬೇಕೆ ಹೊರತು ಪರ್ಸನಲ್ ಸ್ವಧರ್ಮ ಅಂತ ತಗೊಳ್ಬಾರ್ದು. ಪರ್ಸನಲ್ ಸ್ವಧರ್ಮ ಎಲ್ಲ, ನಾನು ಟ್ಯಾಕ್ಸ್ ನಾನು ಕೊಡೋದಿಲ್ಲ, ನನ್ನ ಸ್ವಧರ್ಮ, ನಮ್ಮಅಪ್ಪ ಕೊಟ್ಟಿಲ್ಲ, ತಾತ ಕೊಟ್ಟಿಲ್ಲ, ನಾನು ಕೊಡೋದಿಲ್ಲ. ಏನು ಮಾಡೋಕೆ, ಅದು ಗೌರ್ಮೆಂಟ್ ಹೆಸರು ಅಂತ ಅದಕ್ಕೆ ಒಪ್ಪೋದಿಲ್ಲ, ಗೊತ್ತಾಯ್ತಾ? ಏನು ಹೌದು ಕೆಟ್ಟ ಹೌದು, ಅದೇ ಅದಕ್ಕೂ ಏನು ಹೇಳ್ಬೇಕು ನಾವು? ಆಗ ಹಾಗಿರೋ ಕೋರ್ಟಲ್ಲಿ ಆ ವಾದ ಮಾಡಿ ಬಿಡ್ಕೊಂಡು ನಾನಿದ್ದಾನ ಕೋರ್ಟಲ್ಲಿ, ಸರ್ ಏನು ನಾನಿರೋದು ನನ್ನ ಸ್ವಭಾವ ಇದು, ಕೊಲೆ ಮಾಡೋ ನನ್ನ ಸ್ವಭಾವ. ಅವಾಗ ಏನಂತಾರೆ ಅವನೀಗ, ಎಸ್ ಫ್ರೀ ಮಾಡಿಬಿಡಿ ಅಂತಾನ, ಶಿಕ್ಷೆ ಜಾಸ್ತಿ ಕೊಡು, ಶಿಕ್ಷೆ ಜಾಸ್ತಿ ಕೊಡು ಅಂತ ಹೇಳ್ತಾನೆ. ಅವ್ರು ಯಾವಾಗಲೂ ಕೂಡ ನಾವು ತಪ್ಪು ಗೊತ್ತಿಲ್ಲದೆ ತಪ್ಪು ಮಾಡಿದ ಆ ರೀತಿ ಹೇಳಿದಾಗ ಏನಾಗುತ್ತೆ, ಶಿಕ್ಷೆ ಸ್ವಲ್ಪ ಕಡಿಮೆ ಆಗುತ್ತೆ. ನನ್ನ ಸ್ವಭಾವ, ನಾನು ಮಾಡೇ ಮಾಡ್ತೇನೆ, ಬಿಟ್ಟರೆ ನಿಮ್ಮನ್ನೇ ಹೊಡೆದಾಗ್ತಿರ್ಬೇಕಾರೆ ನಾನು ಅಷ್ಟು ಇದಿದೆ. ಎಲ್ಪ್ರೆಸ್ ಮನೆ ಕೂತೀನಿ ಅಂತೇಳಿ ಏನು ಮಾಡ್ತಾರೋ ಅನ್ನ, ಎಂದೆಂದು ಹೊರಗೆ ಬಿಡಬೇಡಿ ಅಂತ ಹೇಳಿ. ಎಂದು ಕೂಡ ತಪ್ಪನ್ನು ಮಾಡೋದು ಸಮರ್ಥನೆ ಮಾಡೋದು. ಈ ಸ್ವಧರ್ಮ ಶಬ್ದಕ್ಕೆ ಅದು ಅರ್ಥ ಅಲ್ಲೇ ಅಲ್ಲ. ಸ್ವಧರ್ಮ ಶಬ್ದಕ್ಕೆ ಅರ್ಥ ಸ್ವ ಅಂತ ಹೇಳಿದರೆ ಆಚಾರ್ಯ ಬೇರೆ ಕಡೆ ಹೇಳ್ತಾರೆ. ಒಂದು ರ್ಯಾಷನಲ್, ಇನ್ನೊಂದು ಅರ್ಥ ಸ್ವ ಅಂದರೆ ವಿಷ್ಣುವಿನ ಹೆಸರು. ಅದು ವಿಷ್ಣು ಪ್ರೀತಿಕರವಾದಂತೆ ಸ್ವಧರ್ಮ. ವಿಷ್ಣು ಪ್ರೀತಿಕರವಾಗದೆ ಹೋದರೆ ಏನಲ್ಲ ಅದು? ನಮಗೆ ವಿಷ್ಣು ಪ್ರೀತಿ ಅರ್ಥ ಆಗೋದಿಲ್ಲ. ಲೋಕಹಿತಕ್ಕೆ ಕಾರಣವಾಗೋದಾರೆ ಏನಂತ ಕರಿಬೇಕು ಅದನ್ನು? ಸದರ್ಮ. ಇವತ್ತು ಆ ಕಾನ್ಸೆಪ್ಟ್ ಜನ ಒಪ್ತಾರೆ, ಅವ್ರು ಫಾಲೋ ಮಾಡ್ತಾರೋ ಬಿಡ್ತಾರೆ, ಪ್ರತಿಯೊಬ್ಬರು ಏನು ಮಾಡ್ತಾರೆ ಅದನ್ನು? ಜನಕ್ಕೆ ಹೆಲ್ಪ್ ಆಗೋದಾದರೆ ಓಕೆ, ಮತ್ತೆ ಮಾತಾಡೋಗಿಲ್ವೇ ಇಲ್ಲ. ಹಾಂ, ಅದು ಇಲ್ಲ ಹೋದರೆ ಪ್ರತಿಯೊಬ್ಬನು ಸದರ್ಮ ಅಂತೇಳಿ ಸಬ್ಜೆಕ್ಟಿವ್ ತೊಗೊಂಡ್ಬಿಟ್ರೆ ಧರ್ಮ ಡೆಫಿನೇಷನ್ ಹೋಗಿಬಿಡುತ್ತೆ, ಗೊತ್ತಾಯ್ತಾ? ಅದೇ ಅವ್ರು ರ್ಯಾಷನಲ್ ಡೆಫಿನೇಷನ್ ಬೇರೆ, ಅವ್ರು ತಾನು ಮಾಡ್ಕೊಳ್ತಕ್ಕ ಲಿಮಿಟೆಡ್ ಇದು ಮಾಡ್ಕೊಳ್ಳೋದು ಬೇರೆ, ಅದು ಹೇಳಕ್ಕೆ ಬರೋದಿಲ್ಲ. ಪಬ್ಲಿಕ್ ಅಂತ ಹಾಕಿದ ಮೇಲೆ ನೀವು ಸರ್ವಿಸ್ ಕೊಡಲೇಬೇಕು. ಪ್ರೈವೇಟ್ ಕ್ಯಾರಿಯರ್ ಅಂತ ಆಗ್ತಾರೆ, ಯಾಕೆ ಕುಡ್ಸ್ಕೊಂಡು ಹೋಗಬೇಕಾಗಿಲ್ಲ. ಸಿಟಿ ಬಸ್ ನಿಲ್ಲಿಸೋರ್ಗೆ ಗಲಾಟೆ ಬಿಸ್ತಾರೆ, ಯಾರ ಕಾರ್ ನಿಲ್ಲಿಸೋರ್ಗೆ ಗಲಾಟೆ ಮಾಡೋದಿಲ್ಲ. ಅದಕ್ಕೆ ಪ್ರೈವೇಟ್ ಅದು ಅವನಿಷ್ಟ. ಅದು ಅದೇ ಟ್ಯಾಕ್ಸಿ ಅಂತ ಹೇಳಿದಾಗ ಏನು ಮಾಡ್ತಾ ಶುರು ಮಾಡ್ತಾರೆ, ಯಾಕೆ ಬರೋದು ಖಾಲಿ ಇದೆ ಯಾಕೆ ಬರ್ತಾ ಇಲ್ಲ ಅಂತ ಕೇಳಿ. ರೈಟ್ ಇದೆ, ಅಲ್ವೇ ರೈಟ್ ಇದೆ, ಅದು ಸೂಟಬಲ್ ರೀಸನ್ ಕೊಡದೆ ಹೋದರೆ ಅದು ಅಫೆನ್ಸ್. ಅದು ಹಾಗೆ ತೆಗೆದಾಕಿ ಬರೋಣ ನೀನು ಟ್ಯಾಕ್ಸಿ ಎಲ್ಲ ನಿಂತ ಅದು ಅದು ಹೇಳ್ತಾರೆ, ಬರದೇ ಹೋದರೆ ರಿಕ್ಷಾದವ್ರನ್ನ ನಮ್ಗೆ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ಪೊಲೀಸರು, ಗೊತ್ತಾಯ್ತಾ? ನಾವು ಬರೋದಿಲ್ಲ ಅಂತ ಯಾರು ಹೇಳಿದ್ರೆ ಕಂಪ್ಲೇಂಟ್ ಕೊಡಿ, ಇವ್ರು ಕೊಡೋದೇ ಸ್ವಲ್ಪ ಗಲಾಟೆ ಮಾಡಿದ್ರೆ ಕೊಡೋದಿಲ್ಲ ಅಷ್ಟೇ ಹೊರತು ಅದು ಹಾಕ್ಕೊಂಡ್ಮೇಲೆ ಕೊಡಲೇಬೇಕು ಅವ್ರು. ಪ್ರೈವೇಟ್ ರಿಕ್ಷಾ ನೋ ಪ್ರಶ್ನೆ. ಸೊ ಸ್ವಧರ್ಮದಲ್ಲಿ ಯಾವಾಗಲೂ ಕೂಡ ಲೋಕಹಿತದ ಕಾನ್ಸೆಪ್ಟ್ ಇದ್ದಾಗ ಕಳ್ಳತನ ಸುಳ್ಳುತನ ಮೋಸ ವಂಚನೆ ಮೊದಲಾದವುಗಳೆಲ್ಲ ಲೋಕಹಿತ ಆಗಲಿ ಸಾಧ್ಯ. ನಮಗೆ ದೇವರಿಗೆ ಪ್ರೀತಿ ಎಂಬುದು ಕಣ್ಣಿಗೆ ಕಾಣೋದಿಲ್ಲ, ಲೋಕಹಿತ ಕಣ್ಣೇ ಕಂಡೇ ಕಾಣೋದು. ಅದಕ್ಕೆ ಕೃಷ್ಣ ಹೀ ಕಲ್ಯಾಣ ಕೃತ್ಕಸ್ತಿ ದುರ್ಗತಿಂ ತಾತಗಸ್ತಿ. ಎಲ್ಲಿ ನಿಜವಾದ ಲೋಕಹಿತ ಇರುತ್ತೋ ದೇವ್ರ ಪ್ರೀತಿ ಕೊಟ್ಟೇ ಕೊಡುತ್ತೆ, ಗೊತ್ತಾಯ್ತಾ? ಎಲ್ಲಿ ನಿಜವಾದ ಹಿತ ನಿಮಗೆ ಒಳ್ಳೆ ಕೆಲಸ ಅಂತ ಮಾಡ್ತೀರಿ, ದೇವರಿಗೆ ಅದೇನಾಗಿರುತ್ತೆ? ಪ್ರೀತಿಕರವಾಗಿ. ಇವತ್ತಿನ ಕಾಲಕ್ಕೆ ಕೂಡ ಶಾಸ್ತ್ರನೂ ಸ್ಮೋಕ್ ಮಾಡಬೇಡಿ ಅಂತೆ, ಈ ಲೌಕಿಕರಲ್ಲೂ ಸ್ಮೋಕ್ ಮಾಡಬೇಡಿ ಅಂತ ಹೇಳ್ತಾರೆ, ಅರ್ಥ ಆಯ್ತಾ? ಜೂಜಾಡಬೇಡಿ ಶಾಸ್ತ್ರ ಹೇಳುತ್ತೆ, ಇವರು ಕೂಡ ಜೂಜಾಡಬೇಡಿ ಅಂತ ಹೇಳ್ತಾರೆ, ಅದು ಎಲ್ಲ ಬೆಟ್ಟಾಲಿ ಆಗ್ತಾ ಹೋಗುತ್ತೆ, ಗೊತ್ತಾಯ್ತಾ? ಅಂದಮೇಲೆ ಇದಕ್ಕೆ ವಿರೋಧವಾದರೆ ಮತ್ತೆ ಹೇಗಾಗತ್ತೆ ಅವ್ರದ್ದು? ಇಂಥ ಪ್ರಶ್ನೆಗೆ ಉತ್ತರ ಅದೇ, ತುಂಬ ಜನ ಆವಾದಕ್ಕೆ ಬಿದ್ದುಬಿಡ್ತಾರೆ, ಕೊನೆಗೆ ಉತ್ತರ ಕೊಡ್ಲಿಕ್ಕೆ ಬರದೆ ಹೋದಾಗ ಈ ವಾದಕ್ಕೆ ಬಂದುಬಿಡ್ತಾರೆ. ಜರಾಸಂದ ಆ ವಾದಕ್ಕೆ ಹೋಗಿದ್ದು, ನಾವು ಸೋತಿರ್ಬೋದು ಏನೇ ಆಗಿರಬಹುದು, ವಿಷ್ಣು ದ್ವೇಷ ನಮ್ಮ ಸ್ವಧರ್ಮ, ನಮಗೆ ಶಿವನೇ ಸರ್ವೋತ್ತಮ ಎಂದು ನಾವು ಬೆಳೀತಾನೆ ಭಗವಾನ್ ಗುರು ಹೇಳ್ತಾನೆ. ಅವನು ಆಚಾರ್ಯ ಪವನೋಸ್ವಾಕಂ ಹೇಳಿದ ನಮ್ಮ ಗುರು ಶಿವ ನಮ್ಮ ದೇವತೆ, ಆದ್ದರಿಂದ ಏನೇ ಆಗಿ ಕೃಷ್ಣ ದ್ವೇಷ ಮಾಡಿಕೊಂಡೆ ಸಾಯಣ ಅಂತೇಳಿ ಸಾಯ್ತಾರೆ ಅಷ್ಟೇ, ಸಾಯ್ತಾರೆ ಅಂತ ಬದುಕಡ ಅಂತ ಹೇಳಿದ್ರೆ ಸಾಯಣ ಸಾಯ್ತಾರೆ, ಬದುಕೋಕ್ಕೆ ಚಾನ್ಸೇ ಇಲ್ಲ ಅದರೊಳಗೆ. ಹೌದು, ಇಲ್ಲದವರು ಸಾಧ್ಯ ಇಲ್ಲ. ಹೌದು ಹೌದು, ಹಸರ ವೇಷ ಇತ್ತು, ಇಲ್ಲದ್ರೆ ಅಲ್ಲಿ ಹೋಗ್ತಿರಲಿಲ್ಲ. ಅವ್ರಿಗೆ ಹಾಲು ಬೇಕಾಗಿತ್ತು, ಹಾಲು ಬೇಕಾಗಿತ್ತು ಅಂದರೆ ಹಸರ ವೇಷ ಬಂತು ಅಂತ, ಗೊತ್ತಾಯ್ತು? ಈಗ ಎಲ್ಲಿ ನಮಗೆ ಬೇಕು ಅಂತ ಸೆಲ್ಫ್ ಇನ್ವಾಲ್ವ್ಮೆಂಟ್ ಬರುತ್ತೆ ಅದು ಕೆಟ್ಟದಾಗಿರುತ್ತೆ. ಅದೇನಾಗಿರ್ಬೇಕು ಅದಕ್ಕೆ? ಇಲ್ಲ ನಮ್ಮ ದೋಷ, ಇಲ್ಲ ಹಸರ ಒಳ್ಳೆಯವರಾಗಿದ್ದರೆ ಅವ್ರ ದೋಷ ಅಲ್ಲ, ಹಸರ ವೇಷ ಬಂದಿದೆ ಅಂತ ಅರ್ಥ. ನಮಗೆ ಹೇಳ್ಕೊಂಡ್ರೆ ನಮ್ಮದೇ ತಪ್ಪು, ಹಸರ ವೇಷ ಅಂತ ಹೇಳಬಾರ್ದು ಅದಕ್ಕೆ, ಭಾರಿ ಮಾಡಿದರೆ ಅವನೇ ಹಸರ ಅಂತ ಹೇಳ್ಬಿಡ್ಬೇಕು ಅಷ್ಟೇ ಹೊರತು, ಆವೇಶ ಸ್ವಲ್ಪ ಇದ್ದರೆ ಆವೇಶ, ಭಾರಿ ಇದ್ದರೆ ಅವನೇ ಹಸರ. ಮತ್ತು ಮೆಣಸಿನ್ಕಾಯಿ ಹಾಕಿದ್ರೆ ಖಾರ ಆಗುತ್ತೆ, ಮೆಣಸಿನ್ಕಾಯಿ ತಿಂದರೆ ಡೈರೆಕ್ಟ್ ಆಗುತ್ತೆ, ಅದಕ್ಕೆ ಡೈರೆಕ್ಟ್ ಖಾರ. ಅದು ಕಾಂಟ್ಯಾಕ್ಟ್ ಬಂದಿದ್ದೇ ಖಾರ ಆದಮೇಲೆ ಅದೇನಾಗುತ್ತೆ? ಮೆಣಸಿನ್ಕಾಯಿ ತುಂಬ ಇತ್ತು ನೋಡಿದ, ಅದು ಆರಿಸಿ ಆ ಕಡೆ ಇಟ್ಬಿಟ್ಟ, ಆಮೇಲೆ ಖಾರ ಆಗಲಿಲ್ಲ, ಅದಕ್ಕೆ ಆದರೆ ಮೆಣಸಿನ್ಕಾಯಿನೇ ಆ ಕಡೆ ಇಟ್ಟು ಹೋಯ್ತು ಹೋಯ್ತು, ಸ್ವರೂಪನೇ ಹೋಯ್ತು ಅಲ್ಲಿಗೆ, ಅದು ಅದರಲ್ಲಿ ಖಾರ ಇದೆ. ಸೊ ಹಸರರಲ್ಲಿ ಸ್ವರೂಪದಲ್ಲಿ ದೋಷ ಇರೋದ್ರಿಂದ ಅವರು ಪೂರ್ತಿ ಬಿಡ್ಬಿಡು, ಹಸರ ವೇಷ ಇದ್ದ ಕಾಲಕ್ಕೆ ಅದನ್ನು ತೆಗೆದು ತಗೋಬೇಕು. ಇದ್ದೇ ಇರ್ತಾರೆ. ಆದ್ರೆ ಅದಕ್ಕೇನೆ ಎಲ್ಲ ದುಷ್ಟರು ನಮ್ಮನ್ನು ಭಾರಿ ಫೋರ್ಸ್ ಮಾಡಿದಾಗ ಅವರಪ್ಪಣೆ ಕೇಳ್ತೀವಿ ಅಂತ ತಿಳ್ಕೊಬಾರ್ದು, ನಾವು ಒಳಗಿರೋ ಪರಮಾತ್ಮನ ಅಪ್ಪಣೆ ಅಂತ ತಿಳ್ಕೊಂಡು ಮಾಡಿಬಿಡು. ಅದಕ್ಕೆ ನಾರದರು ಹೇಳ್ತಾರೆ, ಹಿರಣ್ಯಕಶಿಪು ಕುತ್ಕೊಂಡ ಸಿಂಹಾಸನ ಇಂದ್ರದೇವ ಸಿಂಹಾಸನ ಕುತ್ಕೊಂಡ್ಬಿಟ್ಟ, ನಾರದನ ತುಂಬರು ಕರೆದ, ನನ್ನ ಮೇಲೆ ಹಾಡು ಕಟ್ಟಿ ಹಾಡ್ರಿ ಅಂತ ಹೇಳಿದ. ಏನು ಮಾಡಿದ್ರು ಅವರು? ಹೇಳಿದರು, ಆದರೆ ಏನು ದೋಷ ಯಾಕೆ ಬರಲಿಲ್ಲ ಅಂದರೆ ಪೂರ್ತಿ ಏನಿದೆ ಅವರಿಗೆ? ದೇವರಿಗೆ ಅನ್ವಯ ಆಗುತ್ತೆ, ಸರ್ವಸಬ್ದ ಅಚ್ಚತ್ವ ಗೊತ್ತು ಅವರಿಗೆ, ಇವರೇನು ತಿಳ್ಕೊಂಡು ಭಾರಿ ತನಗೆ ಅಂತ ತಿಳ್ಕೊಂಬಿಟ್ಟ, ಅರ್ಥ ಆಯ್ತಾ? ಬಟ್ ನಾರ್ಮಲ್ ಕಂಡೀಷನ್ ಆಗಿ ಮಾಡಬಾರ್ದು ಕೂಡ, ಅದು ಆಪತ್ಕಾಲ, ಅವ್ರಿಗೆ ಅನುಸಂಧಾನ ಇತ್ತು ಆಪತ್ಕಾಲದಲ್ಲಿ. ನಿಮಗೆ ಸರ್ವತ್ತು ಅದಕ್ಕೆ ಹೇಳ್ತಾರೆ, ನಿಮಗೆ ಯಾರೋ ಭಾರಿ ಫೋರ್ಸ್ ಮಾಡ್ತಾರೆ ತಿಳ್ಕೊಳ್ಳಿ, ನೀವು ಇದನ್ನೇ ಫಾಲೋ ಮಾಡಬೇಕು, ನೀವಂತೆ ನೀವು ಬೆವರು ಬಂದ ಹಚ್ಕೊಡೋದು ಇನ್ಮೇಲೆ ಅಂತ ಫೋರ್ಸ್ ಮಾಡಿಬಿಟ್ಟು ಸರ್ಕಾರ ಶಾಸನೆ ಒಂದು ಕಾಲಕ್ಕೆ ಬಂತು ಅಂತ ತಿಳ್ಕೊಂಬೋಣ. ಅವ್ರು ಹಚ್ಕೊಂಡ್ರು ಕೂಡ ಏನಾಗೋದಿಲ್ಲ, ದೋಷ ಆಗೋದಿಲ್ಲ. ಅದಕ್ಕೆ ಅವನು ಬದುಕಬೇಕು, ಧರ್ಮ ಉಳಿಸ್ಕೊಡು ಅಷ್ಟೇ. ಸಂಪ್ರದಾಯಂ ನಮ್ಮ ಮುಂಚದಿ ಮಾತಿನಲ್ಲಿ ಬರೋದು, ಮದುವೆ ಮಣಿಮಂಜರಲ್ಲಿ ಹೇಳ್ತಾರೆ ಈ ಮಾತನ್ನು. ತುಂಬ ಆಪತ್ಕಾಲ ಬಂದಾಗ ಭೀಮಸೇನದೇ ಇರುವಂಥವ್ರು ಮಾಡೋದಿಲ್ಲ, ಯಾಕೆ ಅಂದರೆ ಅದು ಸಾಮರ್ಥ್ಯ ಇದೆ. ಸಾಮರ್ಥ್ಯ ಇಲ್ಲದೆ ಅವರು ಪ್ರೊಟೆಸ್ಟ್ ಮಾಡಿ ಪ್ರಾಣ ಕಳ್ಕೊತಾರೆ. ಅದ್ರ ಬಲ್ದು ಏನು ಮಾಡಬೇಕು? ಜಾಣತನ ಮಾಡಬೇಕು. ಜಾಣತನ ಮಾಡಿಬಿಟ್ಟು ಹೊರಗಾಗಿದ್ದು ಬಿಟ್ಟು ಒಳಗೆ ಮಾತ್ರ ಏನು ಮಾಡೋಕ್ಕಿಲ್ಲ, ಒಳಗೆ ಮಾತ್ರ ವಿಷ್ಣು ಸರ್ವೋತ್ತಮತ್ತಾನೆ, ಒಳಗೆ ಲಾಂಛನ ಇದೆ. ಅದು ಅಂತ ಅಂತ ಒಳಗೆ ಎಂಟರ್ ಆಗೋ ಶಕ್ತಿ ಇವರಿಗೆ ಯಾರಿಗೂ ಇಲ್ಲ ಅಂತಿರುತ್ತ ಸೇಫ್ ಅವರು, ಗೊತ್ತಾಯ್ತಾ? ಕೊಡಿಸ್ತಾರೆ, ಬಟ್ ಕೊಡ್ಬೇಕಾದ್ರೆ ಅದು ರುದ್ರದೇವರಿಗೆ ಮಾತ್ರ, ಎಲ್ಲರಿಗೂ ಒಂದು ಕಾಮನ್ ಫ್ಯಾಕ್ಟರ್ ಅದು. ಮಧ್ಯೆ ಯಾರಿಗೂ ಅಂತ ತರಲಾಗಿ ಚೋಯ್ಸೇ ತರಾಗಿಲ್ಲ, ಯಾಕೆ ಪ್ರತಿಯೊಂದು ಆ್ಯಕ್ಷನ್ ಹಿಂದೆ ಅವ್ರ ವ್ಯಾಪಾರ ಇದ್ದೇ ಇದೆ. ಸೊ ಇಟ್ ಕಾಮನ್ ಆನ್ಸರ್ನ ಏನು ಮಾಡಿಬಿಡ್ಬೇಕಾಗ, ಸ್ಪೆಸಿಫಿಕ್ ತೊಗೊಳಕ್ಕೆ ಹೋಗಬಾರ್ದು. ಉಳಿದೆಲ್ಲ ಸಾಪೇಕ್ಷತ್ವ, ಆ ಗುಂಪಿಗೆ ಸೇರಿಸ್ಬೇಕೆ ಹೊರತು ಅವ್ರಿಗೆಷ್ಟೇ ಪ್ರಶ್ನೆ ಕೇಳಬಾರ್ದು. ಯಜ್ಞಾನಾತ್ ಶಾಶ್ವತಂ ಸುಖಂ ಸ ಭಗವಾನ್ ಯದ್ ಬ್ರಹ್ಮ ಅನಿರ್ದೇಶ್ಯಂ ಸುಖಮಿತಿ ವದಂತಿ ತದೇತತ್ ಸ್ವರೂಪಮಿತಿ ಮನ್ಯಂತೆ ಅತ ಪೂರ್ವವಾದ ವಿಪರೀತೈವ ಶ್ರುತಿ ಪೂರ್ವವಾದೋಕ್ತ ಯೋಜನಾತು ಭ್ರಮಯೇವಾ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ. ಓಂ. ನಾಳೆ ಪಾಠ ಇರೋದ್ರೆ ನಾಡಿದ್ದು, ನಾಡಿದ್ದು ಪಾಠ ಇದೆ ಸ್ವಲ್ಪ, ಬಟ್ ಸ್ವಲ್ಪ ಇದೆ, ಸ್ವಲ್ಪ ತಿದ್ದು ಹೋಗಿಬಿಡುತ್ತೆ. ಒಂದು ಒಂದು 30 ನಿಮಿಷ ಇದೆ ಅಷ್ಟೇ, ಸೂರ್ಯೋದಯ ಆದಮೇಲೆ. ಸೊ 7 ಕಾಲ ಹೊತ್ತಿಗೆ ಹೋಗಿಬಿಡುತ್ತೆ, ಇರೋದಿಲ್ಲ. ಅದರಿಂದ ಯೋಚನೆ ಇಲ್ಲ, ನಾಳೆ ಫುಲ್ ಇದೆ. ಓಂ ಜನ್ಮ ಜನ ಯಾನಿ ಅಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಸೀರ್ ನಿರ್ಮಮೋ ಯಾತಿ ಪರಂ ಜಯತಿ ಸೋಚ್ಯುತಃ.